ಸಾಧ್ಯನು. ನಾವು ಹಾಗೆ ಹೇಳ್ತಿ ಯಾಕೆ, ನಾವು ದೊಡ್ಡವರು ಅಂತ ಸ್ಥಾಪನೆ ಆಗಬೇಕಲ್ಲ. ಇದು ನೋಡಿ, ಇದು ಉಪನಿಷತ್ ಹೇಳ್ತಾ ಇದೆ, ಸ್ವಾಧ್ಯಾಯ ಪ್ರವಚನ ನಾವು ಮಾಡ್ತಾ ಇದ್ದೀವಿ. ನೀವು ಇದನ್ನು ಮಾಡಿದ್ರೆ ಮೋಕ್ಷ ಇದ್ದವರು ಇಲ್ಲ ಅಂದ್ರೆ ನಮ್ಮ ಮೂರ್ಖರು ಅಂತಾರೆ. ಯಾಕೆಂದ್ರೆ ಎಲ್ರಿಗೂ ಸಾಧ್ಯವಿಲ್ಲ. ಎಲ್ಲರೂ ಇಂಜಿನಿಯರ್ ಆದರೆ ಜಗದ್ ವ್ಯಾಪಾರ ನಡೆಯಲ್ಲ, ಎಲ್ಲ ಡಾಕ್ಟರ್ಗಳಾದರೂ ಜಗದ್ ವ್ಯಾಪಾರ ನಡೆಯಲ್ಲ, ಎಲ್ಲ ಸಿ ಎ ಮಾಡಿದ್ರು ಜಗದ್ ವ್ಯಾಪಾರ ನಡೆಯಲ್ಲ. ಒಬ್ಬ ಗುಮಾಸ್ತನೂ ಬೇಕು, ಒಬ್ಬ ಚಪ್ರಾಸಿಯೂ ಬೇಕು, ಎಲ್ಲರೂ ಸೇರಿದ್ರು ಜಗತ್ತಿನ ವ್ಯಾಪಾರ. ಹಾಗೆ ಭಿನ್ನ ಜೀವ ಭಿನ್ನ ಕರ್ಮ, ಪ್ರತಿಯೊಬ್ಬರ ಸಾಧನೆಯೂ ಬೇರೆ. ಉದ್ದವ ಹೇಳಿದ್ದಾನೆ ಈ ಮಾತನ್ನ ಭಾಗವತದಲ್ಲಿ ಕೃಷ್ಣ. ನೋಡು, ನಾವು ಸುಲಭವಾಗಿ ನಿನ್ನ ಮಾಯಾಶಕ್ತಿಯನ್ನು ಕೆದ್ದುಬಿಡ್ತೀವಿ. ಹೇಳ್ತಾರೆ, ಸ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತ ಉಚ್ಚಿಷ್ಟ ಭೋಜನೋ ದಾಸಾಹ ತವ ಮಾಯಾಂ ದೇವ್. ನಾವು ನಿನ್ನ ಮಾಯನ್ನು ಸುಲಭವಾಗಿ ಗೆದ್ಬಿಡ್ತೀವಿ ಕೃಷ್ಣ. ಹಾಗೆ ನಾವು ಅನುಭವಿಸೋದೆಲ್ಲ ನೀನು ಉಂಡು ಬಿಟ್ಟು ಉಚ್ಚಿಷ್ಟ, ಅದೇ ಪ್ರಸಾದ ನಮಗೆ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಲ್ಲ ನೀ ತಗೊಂಡು ಲಕ್ಷ್ಮೀದೇವಿ ಕೊಟ್ಟು, ವಾಯುದೇವರು ಕೊಟ್ಟು, ತತ್ವಾಭಿಮಾನಿ ದೇವತೆಗಳು ಕೊಟ್ಟು ನಮಗೆ ಇಷ್ಟು ಜನಗಳ ಪ್ರಸಾದ ರೂಪ ಕೊಡ್ತಾ ಇದ್ದೀವಿ ಸ್ವಾಮಿ, ಇದೇ ನಿನ್ನ ಪ್ರಸಾದ ಅಂತ ತಿಳ್ಕೊಂಡ್ಬಿಟ್ರೆ ನಾವು ಬಂಧಕ ಶಕ್ತಿಯಿಂದ ಗೆದ್ದುಬಿಡ್ತೀವಿ. ನಾವು ಈ ಜ್ಞಾನದಿಲ್ಲೇ ಇಲ್ಲ, ನಾವು ಅನುಭವಿಸಿದ್ದು ಭಗವಂತನ ಪ್ರಸಾದ. ದೇವರ ದೀರ್ಥ ಆಡಂಬರದಿಂದ ಮಾಡಿದ್ದೊಂದೇ ಪ್ರಸಾದ ನೈವೇದ್ಯ ಇದ್ದವು. ಇದನ್ನು ಮಾಡಬಾರ್ದು ಅಂತ ಅಲ್ಲ ಅರ್ಥ ನಾ ಹೇಳುದು. ಯಾಕೆ ಅದನ್ನು ಮಾಡಬೇಕು? ನೈವೇದ್ಯದ ಅರ್ಥವೇನು? ಈ ವೈಶ್ವಾನರ ಹೋಮಕ್ಕೆ ಶುದ್ಧಿ ಆಗುವುದಕ್ಕೋಸ್ಕರವಾಗಿ. ಯಾಕೆ? ಪದಾರ್ಥಗತ ಭಗವದ್ಗುರುಗಳು ಚಿಂತನೆ ಮಾಡುದು ಮೊದಲನೇ ನೈವೇದ್ಯ. ನೈವೇದ್ಯ ಅಂದ್ರೆ ಯಾವುದು? ನೈವೇದ್ಯ ಪ್ರಕರಣ ಸಂಧಿಯಲ್ಲಿ ಹೇಳ್ತಾರೆ, ಪದಾರ್ಥಗಳಲ್ಲಿ ಇರುವ ಭಗವದ್ಗುರು ಅಮ್ಮಾಭಿಮಾನಿ ಚಂದ್ರಸ್ತು ತತ್ರ ಚಿಂತ ಕೇಸುಮ. ಇದು ಜ್ಞಾಪಕ ಬರಲಿಲ್ಲ ದಾಡ ಸ್ವಾಮಿ, ಅಲ್ಲಿ ಆ ರೂಪದಿಂದಿದ್ದೀವಿ, ಆ ನಾಮದಿಂದಿದ್ದೀವಿ, ಅಲ್ಲಿ ಆ ರೂಪದಿಂದ ನಮಗೆ ಜ್ಞಾಪಕ ಬರಲಿಲ್ಲ. ಒಂದು ವೇಳೆ ಮರು ಬಂತು ಪರವಾಗಿಲ್ಲ, ದೇವ್ರು ಕ್ಷಮಿಸ್ತಾನೆ. ದೇವರ ಅದನ್ನೇನು ಘಟ್ ಮಾಡ್ಕೊಂಡು ಗಿಳಿಪಾಠ ಒಪ್ಸು ಅಂತ ಹೇಳ್ತಾ ಇಲ್ಲ ಸ್ವಾಮಿ. ಇದರಲ್ಲಿ ಈ ರೂಪದಿಂದ ಈ ನಾಮದಿಂದಿದ್ದೀವಿ, ಈ ಇರಲಿ ಈ ರೂಪ ಏನು, ಇದಕ್ಕೆ ನಾವು ಘಟ್ ಮಾಡ್ಕೋಬೇಕಾದಿಲ್ಲ, ಜ್ಞಾಪಕ ಶಕ್ತಿ ಬೇಕಿಲ್ಲ. ಈ ರೀತಿ ಭಗವದ್ ರೂಪಗಳ ಚಿಂತನೆ ಮಾಡುವುದರಿಂದ ಆಗ ಪದಾರ್ಥ ಸಿದ್ಧಿ ಆಗುತ್ತೆ. ಯಾಕೆ? ಮಾನಸಿಕವಾಗಿ ಚಿಂತನೆ ಮಾಡಿದಾಗ ದೇವರು ಬಂದು ಬಿಡ್ತಾನೆ. ಆಗ ಇದು ಮೊದಲನೇ ನೈವೇದ್ಯ. ಎರಡನೇ ನೈವೇದ್ಯ ಯಾವುದು? ಹೌದು, ಪದಾರ್ಥಗಳಲ್ಲಿರುವ ಭಗವದ್ ರೂಪ, ಪ್ರತಿಮಾ ಸಾಲಿಗ್ರಾಮಗಳು ಏನಿಲ್ಲ ಅದರಲ್ಲಿ ಭಗವದ್ ರೂಪ, ನಮ್ಮ ಬಿಂಬರೂಪ, ಇವು ಮೂರು ಒಂದೇ ಅಂತ ತಿಳ್ಕೊಂಬುದು ಎರಡನೇ ನೈವೇದ್ಯ. ಬ್ರಹ್ಮಾಂಡ ಅಂತರ್ ಬಹಿಸ್ತಾನ ಅಧಿರೂಪಾಣಿ ಸರ್ವಶಃ ಆತ್ಮಹೃತ್ಪದ್ದಗೇನ ಐಕ್ಯ ಚಿಂತನೆ. ಇಯೇ ಯೋಗ ಅಂದ್ರು, ಯೋಗ ಅಂದ್ರೆ ಏನು? ಭಗವದ್ ರೂಪಗಳ ಐಕ್ಯ ಚಿಂತನೆಯೇ ಯೋಗ. ಈ ಪ್ರಾಣಾಪಾನಾದಿಗಳು ಯೋಗವಲ್ಲ, ಅದು ಯೋಗವೇ, ಅದು ಅದು ಪ್ರಾಣಾಪಾಯನೂ ಆಗೋಗ್ತಾವ ಅನೇಕ ವೇಳೆ. ಅದಕ್ಕೋಸ್ಕರವಾಗಿ ಅದು ಉಸಿರು ಸಿಕ್ಕಾಕೊಂಡ್ಬಿಡ್ತದೆ, ಪ್ರಾಣ ಹೋಗ್ಲಿಕ್ಕೂ ಅವಕಾಶ ಉಂಟು. ಆ ಯೋಗ, ಈ ಯೋಗದಲ್ಲಿ ಏನೇನು ಭಯವೇ ಇಲ್ಲ. ಭಗವದ್ ರೂಪಗಳು, ಅಲ್ಲಿರೋನು ನೀನೇ, ಇಲ್ಲಿರೋ ನೀನೇ, ನನ್ನಲ್ಲಿರೋ ಸ್ವಾಮಿ, ಮೂರು ನಿನ್ನ ರೂಪಗಳೇ ನೀನು. ಇದು ಎರಡನೇ ನೈವೇದ್ಯ. ಮೂರನೇ ನೈವೇದ್ಯ ಯಾವುದು? ನಾವು ಊಟ ಮಾಡಿದ್ವಿ, ಮೂರನೇ ನೈವೇದ್ಯ. ಅದೇ ಮಂತ್ರವನ್ನೇ ಹೇಳ್ತೀವಿ ನಾವು ಎಡಿಯಲ್ಲಿ, ಅದಕ್ಕೆ ಎಡಿಯಲ್ಲಿ ಎಲ್ಲಾ ಪದಾರ್ಥ ಬಡಿಸಿರಬೇಕು ಅಂತ. ಇದಕ್ಕೋಸ್ಕರವಾಗಿ ಆಮೇಲೆ ನೈವೇದ್ಯ ಆಗಲ್ಲ, ಮೊದಲು ನೈವೇದ್ಯ ಮಾಡಿಬಿಟ್ಟಿರ್ತೀವಿ. ಅದಕ್ಕೆ ಒಂದು ಏಕೋರಿ ಮೌನ ಅಂತ ಒಂದು ವ್ರತ ಉಂಟು. ಮೊದಲು ಹಾಕಿದ್ದೆಷ್ಟು ಹಾಕ್ತೇವೆ, ಇನ್ನು ಮತ್ತೆ ಅವ್ರು ಹಾಕಿಸ್ಕೊಂಬೋದಿಲ್ಲ. ಯಾಕೆ ಅಂತಂದ್ರೆ ನೈವೇದ್ಯ ಮಾಡಿಬಿಟ್ಟಿರ್ತೀವಿ ನಾವು ನಮ್ಮ ಬಿಂಬನಿಗೆ. ಇನ್ನೊಂದು ಸಲ ಮಾಡಿದ್ರೆ ಅದು ನೈವೇದ್ಯ ಆಗಿರುವುದಿಲ್ಲವಾದ್ರಿಂದ ಸ್ವೀಕಾರಿಸರನರ್ಪಿತ ಒಂದು ಕಾಲಕ್ಕೂ ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೆಂತ ಹೇಳಿದ ಜಗನ್ನಾಥದಾಸ. ಇದು ನೈವೇದ್ಯ. ಆದ್ದರಿಂದ ನಾವೇನು ಊಟ ಮಾಡ್ತೀವಿ, ಇನ್ನೊಬ್ಬರಿಗೆ ಏನು ಕೊಡ್ತೀವಿ, ಅದೇ ಭಗವಂತ ತಗೊಂಬೋದು, ಅದೇ ಭಗವಂತನ ಉಂಡು ಬಿಟ್ಟ ಪ್ರಸಾದ. ಇದು ನಾವು ಮಾಡಿದ ಭಕ್ತಿ ಇಲ್ಲ, ನಾವು ಅಹಂಭಾವಂತ ಮಾಡಿರ್ತೀವಿ, ದೇವರು ತಗೊಂಡೇ ಇರಲ್ಲಲ್ಲಿ. ನಾವು ಮಾಡಿದ್ವಿ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ ಅಷ್ಟೇ ಹೊರತನು ನಿಜವಾಗಿ ತಗೊಂಬೋದಲ್ಲಿ ಇಂದ್ರಿಯ ದ್ವಾರಾಹಿ ಸೋಪಿ ಭೂಮಿ ಸೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಸ್ಸಾಯಂ ವಿಷಯಾನುಪಸೇವತಿ. ಅದೇ ಜಗನ್ನಾಥದಾಸರು, ಅರಿಯದಿದ್ದರು ಎಮ್ಮೊಳಿತ ಅನವರತ ವಿಷಯಗಳುಂಬ ಜ್ಞಾನೋತ್ತರದಿ ತನಗರ್ಪಿಸಲು ಚಿತ್ಸುಕವಿತ್ತು ಸಂತೈಪ ಸರಿತು ಕಾಲ ಪ್ರವಾಹಗಳು ಕಂಡರಿಯೋ ಸರಿ ಕಾಣದಿರ ಪರಿಯೋಗು ಮರಳಿ ಮಜ್ಜನ ಪಾನ ಗೈದಪರಿಂದ ಸುಗೋನು. ಅದಕ್ಕೋಸ್ಕರ ಈ ರೀತಿ ತಿಳ್ಕೊಂಡ್ಬಿಟ್ಟ ಸಾಕು ನಿನ್ನ ಬಂಧಕ ಶಕ್ತಿ ಗೆದ್ದು. ಕೃಷ್ಣಯ್ಯ ಉದ್ದವ ಹೇಳಿದ್ದಾನೆ, ರಾಯರ ಸ್ತೋತ್ರಕ್ಕೆ ಅಪರಾಚಾರ ಹೇಳ್ಕೋತ ಬಂದರು, ಬರ್ತಿರ್ಲಿಕ್ಕೇನೆ ಬೃಂದಾವನ ಪ್ರವೇಶ ಆಗಿತ್ತು. ನಮಸ್ಕಾರ ಹಾಕಿದ್ರು, ಕಣ್ಣ ನೀರು ಬರ್ತಾ ಇದೆ ದರ್ಶನ. ಅಪ್ಪನ ನೀ ಹೇಳಿದ್ದಕ್ಕೆ ಹರಿಗ್ರೀವ ದೇವರೇ ಸಾಕ್ಷಿ ಅಂತ. ಯಾಕೆ ನೀ ಹೇಳಿದ್ದು? ಹರಿಗ್ರೀವ ದೇವರೇ ಸಾಕ್ಷಿ ಅಂದ ಅಪ್ಪನಾಚಾರ ಮಾಡಿದ ರಾಯರ ಸ್ತೋತ್ರಕ್ಕೆ ರಾಯರು ಸೀಲ್ ಒತ್ತಿದ್ದಾರೆ, ಇದು ಸರಿ ಅಂತ ತಿಳ್ಕೊಂಡು ಅನೇಕ ಫಲವೂ ಆಗ್ತಾ ಇದೆ. ಸ್ತೋತ್ರ ಹೇಳಿಕೊಂಡು ಮಾಡಿದಾಗ ಫಲ ಪ್ರತ್ಯಕ್ಷ ನಿದರ್ಶನವಾಗಿ. ಅಂದಾಗ ಅಪಣಾಚಾರ ಸ್ತೋತ್ರಕ್ಕೆ ರಾಯರು ಸೀಲ್ ಹೇಗೆ ಹಾಕಿದ್ದಾರೆ? ಉದ್ಧವನು ಮಾತ್ರ ಸಾಕ್ಷಾತ್ ಕೃಷ್ಣ ಸೀಲ್ ಹಾಕಿದ್ದಾನೆ. ನೀನು ಹೇಳಿದ್ದು ಸರಿ ಉದ್ಧವ, ಈ ರೀತಿಯಾಗಿ ಸಾಧನೆ ಮಾಡ್ತಕ್ಕಂಥವ್ರು ನನ್ನ ಬಂಧಕ್ಕೆ ಸಿಗ್ತೀನಿ ಹೇಳ್ತಾರೆ. ಹೌದು, ಎಲ್ರಿಗೂ ಸಾಧ್ಯ, ಎಲ್ಲರೂ ಇದೇ ಮಾಡ್ತಾರೆ. ಇನ್ನು ಕೆಲವರು ಇದ್ದಾರೆ ಅಂತ ಉದ್ಧವ ನೋಡ್, ಶ್ರವಣಾಹ ವಾತರಶನಾಹ ಶ್ರವಣ ಊರ್ಧ ಮುಂತಿನ ಬ್ರಹ್ಮಾಚ್ಯಂ ಧಮ್ಮದೇಯ ಅಂತೆ ಧನ್ಯಾ ಸನ್ಯಾಸಿನೋ ಅಮಲ ಅಮಲ ಅಂತಾರೆ. ಇನ್ನು ಕೆಲವರೆಲ್ಲ ವಾತರಶನ ಅಂದ್ಬಿಟ್ಟು ಆಹಾರ ಬಿಟ್ಬಿಡ್ತಾರೆ, ಬರೀ ಗಾಳಿ ತಗೊಂಡು ಜೀವನ ಮಾಡ್ತೇವೆ. ಅದಕ್ಕೆ ನಿರ್ಬೋಧನೆಗಳ ತೆರೆದು ಶ್ವಾಸ ನಿರೋಧವಿ ಭಾಗವತವಾಗ್ತೀವಿ ಜಗನ್ನಾಥ ದಾಸ್ ಹೇಳ್ತಾರೆ. ಅದಕ್ಕೆ ಕೆಲವರು ಆಹಾರವನ್ನೇ ಬಿಡ್ತಾರೆ, ಗಾಳಿಯನ್ನೇ ಆಹಾರ ತಗೋತಾರೆ. ಶ್ರವಣಾಹ ಅಂತಂದು ಇನ್ನು ದೇಹಾಭಿಮಾನ ಬಿಟ್ಬಿಡ್ತಾರೆ, ದಿಗಂಬರಾಗ್ತಿರ್ತಾರೆ. ದೇಹಾಭಿಮಾನ ಬಿಟ್ಬಿಡ್ತಾರೆ, ಒಂದು ತುಂಡು ಬಟ್ಟೆಯನ್ನು ಧಾರಣೆ ಮಾಡಿ ಸಂಚಾರ ಮಾಡ್ತಿರ್ತಾರೆ. ಶ್ರವಣಾಹ ಊರ್ಧ ಮಂತಿನ ಬಲಾತ್ಕಾರವಾಗಿ ಇಂದ್ರಿಯ ವಿಗ್ರಹ ಮಾಡಿ ಊರ್ಧ್ವರೇತಸ್ಕರಾಗ್ತಾರೆ, ಊರ್ಧ್ವರೇತಸ್ಕರಾಗ್ಬಿಡ್ತಾರೆ. ಊರ್ಧ್ವ ಮಂತಿನ ಬ್ರಹ್ಮಾಚ್ಯಂ ಧಾಮತೆಯ ಯಾತ್ರಿ ಧನ್ಯಾ ಸನ್ಯಾಸಿನೋ ಅಮಲಾಹ. ಇನ್ನು ಸನ್ಯಾಸಿಗಳಾಗಿ ಹೆಂಡತಿ ಮಕ್ಕಳು ಮನೆ ಧನ ಕನಕ ಎಲ್ಲ ಬಿಟ್ಟು ಅರಣ್ಯಕ್ಕೆ ಹೋಗ್ತಾರೆ. ಅವರೂ ನಿನ್ನನ್ನು ಹೊಂತಾರೆ, ಅವರು ನಿನ್ನ ಹೋಗ್ತಾರೆ. ಆದರೆ ನಾವು ಸುಲಭವಾಗಿ ಹೊಂತೀವಿ, ಯಾಕೆ ನಮ್ಮ ಕೈ ಕಷ್ಟಪಡೋದಾಗಲ್ಲ. ವಯಂತ್ಯಹ ಮಹಾಯೋಗಿ ಭ್ರಮಂತ ಕರ್ಮ ವರ್ತಿಸು ತದ್ವಾರ್ತೆಯ ತರಿಷ್ಯಾಮ. ತಾವು ಭಾಗವತ ವಾಕ್ಯ ಏಕಾಸ್ತನ ಕೃಷ್ಣ ಸೀಲ್ ಹಾಕಿದ್ದಾನೆ. ನಮ್ ಇವೆಲ್ಲ ನಂಬಿಕಿಲ್ಲ ಇಲ್ಲೀಗ. ಯಾಕೆ ಅಂದ್ರೆ ದೇವ್ರು ಇಷ್ಟು ಸುಲಭ ಅಂದ್ರೆ ಎಲ್ಲನ್ನ ಅಯ್ಯೋ ಅಯ್ಯೋ ಅಯ್ಯೋ, ದೇವ್ರನ್ನ ಪ್ರೀತಿ ಬರ್ತಿ ಎಷ್ಟು ದುಡ್ಡು ಖರ್ಚು ಮಾಡಬೇಕು, ದೇವ್ರನ್ನ ಪ್ರೀತಿ ಬರ್ತಿ ಎಷ್ಟು ದೇಹದಂಡನೆ ಮಾಡಬೇಕು, ದೇವ್ರನ್ನ ಪ್ರೀತಿ ಬರ್ತಿ ಎಷ್ಟು ಈಗ ತುಂಬಿಬಿಟ್ಟಿದ್ದ ದೇವ್ರ ಆಯಿತು ತುಂಬಬೇಡ ಅಂತ ಹೇಳಿದ್ದಾನೆ ಕೃಷ್ಣ. ಎಲ್ಲ ಸಾಧನೆ ಮಾರ್ಗ ಸರ್ವೇ ಪೇಜೆ ಯಜ್ಞವಿದು ಯಜ್ಞ ಕ್ಷಪಿತ ಕಲ್ಮಷ ಅಂತ ಹೇಳಿದ ಕೃಷ್ಣ. ಅರ್ಜುನ ಇವರೆಲ್ಲ ಯಜ್ಞಗಳನ್ನು ತಿಳಿದವರು, ಇವೆಲ್ಲ ಅಜ್ಞ ಪ್ರಭೇದ, ಎಲ್ಲರೂ ಕೊನೆಗೆ ನನ್ನನ್ನೇ ಹೋಗ್ತಾರೆ ಅಂತ ತಿಳ್ಕೊಂಡು ಹೇಳಿದ್ದಾನೆ ಕೃಷ್ಣ. ಅದಕ್ಕೂ ಇಷ್ಟು ಗಮನದಲ್ಲಿಟ್ಟುಕೊಂಡು ಜಗನ್ನಾಥ ದಾಸು ಏ ವೇದಶಾಸ್ತ್ರ ಪುರಾಣ ಕಥೆಗಳನ್ನು ಓದಿ ಕೇಳಿದರೇನು, ಕೇಳಬಾರ ಅಂತಲ್ಲ, ಕೇಳಬೇಕು, ಕೇಳಿದ್ದಕ್ಕೆ ನಿನ್ ಮೇಲೆ ಪರಿಣಾಮ ಆಗಬೇಕು, ಕೇಳಿದ್ದಕ್ಕೆ ಪರಿಣಾಮವಾಗಬೇಕು. ಟಿವಿ ನೋಡಿ ಎಷ್ಟು ಬೇಗ ಪರಿಣಾಮ ಆಗ್ತೀವಿ ನಾವು, ಪುರಾಣ ಪರಿಣಾಮ ಆಗಲ್ಲ ಮೇಲೆ. ಟಿವಿ ನೋಡಿ 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 ಅದರೊಳಗೆ ಏನೇನು ಮಾಡ್ತಾರೆ, ಹುಡುಗರು ಕೂಡ ಕಲ್ತು ಬಿಡ್ತಾರೆ, ಹುಡುಗರು ಕೂಡ ಕಲ್ತು ಬಿಡ್ತಾರೆ. ಅದನ್ನ ಕಲ್ತು ಅದನ್ನ ತಾವು ಪ್ರಾಕ್ಟಿಕಲ್ ಮಾಡ್ಲಿಕ್ಕೆ ಹೋಗ್ತಾರೆ, ಸಿಕ್ಕಾಕಿರ್ತಾರೆ. ಅದು ಟಿವಿ ಸಿನಿಮಾ ಅಂಬೋದು ಮರ್ತು ಬಿಡ್ತಾರೆ, ನಾವು ನಮ್ಮ ನಿಜ ಜೀವನದಲ್ಲಿ ಅನುಭವಿಸ್ಲಿಕ್ಕೆ ಹೋದಾಗ ಸಿಕ್ಕಾಕಿರ್ತೀವಿ. ಅದಕ್ಕೋಸ್ಕರವಾಗಿ ಆಗ ಅದು ಎಷ್ಟು ಬೇಗ ನಮ್ಮ ಮೇಲೆ ಪರಿಣಾಮ ಆಗುತ್ತೆ. ಪುರಾಣ ಶ್ರವಣ ಆದ್ರೂ ಪರಿಣಾಮ ಆಗೋದಿಲ್ಲ, ಯಾಕೆ ನಾವು ಹೇಳುದು ಹಾಗೆ ಹೇಳ್ತೀವಿ. ಯಾರು ಅಸಾಧ್ಯವಾದದ್ದು ಅದನ್ನೇ ಹೇಳ್ತಾ ಹೋಗ್ತೀವಿ, ಸಾಧ್ಯವಾದದ್ದು ಅದೇ. ಇದನ್ನ ಕೃಷ್ಣನೇ ಹೇಳ್ತಾನೆ ಭಗವದ್ಗೀತೆ, ಇದನ್ನ ಮಾಡ್ಲಿಕ್ಕೆ ಆಗ್ತೇನಪ್ಪ ಮಾಡು, ಅದನ್ನ ಮಾಡ್ಲಿಕ್ಕೆ ಆಗುದು ಇದನ್ನಾದ್ರೂ ಮಾಡಯ್ಯ, ಕೊನೆಗೆ ಇದು ಇದು ಮಾಡಿ ಇದನ್ನ ಒಂದು ಏಳೆಂಟು ಚಾಯ್ಸ್ ಕೊಟ್ಟಿದ್ದಾರೆ ಸಾಯಂಕಾಲ. ಅದನ್ನು ಹೇಳ್ತಾರೆ ಏಳೆಂಟು ಚಾಯ್ಸ್ ಕೊಟ್ಟಿದ್ದಾರೆ ಕೃಷ್ಣ, ಇದ್ಯಾವುದು ಮಾಡ್ಲಿಕ್ಕೆ ಆಗಲ್ಲ ಏನಪ್ಪ ನಿನಗೆ, ಹೋಗಿ ಕರ್ಮ ಫಲ ತ್ಯಾಗನ್ನ ಮಾಡುವಂತ ಇದ್ದಾನೆ ಕೊನೆಗೆ ಲಾಸ್ಟ್ ಚಾಯ್ಸ್. ನೀನೇನ್ ಮಾಡ್ತಿದ್ದಿ ಅದಕ್ಕೆ ಫಲ ಅಪೇಕ್ಷೆ ಮಾಡಬೇಡ, ಅದನ್ನಾದ್ರೂ ಮಾಡು, ನಾನು ನಿನ್ನ ಉದ್ಧಾರ ಮಾಡ್ತೀನಿ. ನಾವ್ಯಾಕೆ ಮಾಡಲು, ನಮಗೆಲ್ಲ ದುಡ್ಡು ಖರ್ಚು ಮಾಡಿದ್ರೆ ಪುಣ್ಯ, ಎಷ್ಟೆಷ್ಟು ದೇಹ ದಂಡನೆ ಮಾಡಿದ್ರೆ ಅಷ್ಟೆಷ್ಟು ಪುಣ್ಯ, ಎಷ್ಟೆಷ್ಟು ದುಡ್ಡು ಖರ್ಚು ಮಾಡಿದ್ರೆ ಅಷ್ಟೆಷ್ಟು ಪುಣ್ಯ, ಎಷ್ಟೆಷ್ಟು ಹಗಲು ರಾತ್ರಿ ಓದಿದ್ರೆ ಅಷ್ಟು ಪುಣ್ಯ, ಇದ್ಯಾವೂ ಬರಲ್ಲ. ಕೊನೆಗೆ ಎಲ್ಲ ಮಾಡಿದಾಗ ಯಾಕೆ ಬರಲ್ಲ ಅಂತಂದ್ರೆ ಅಲ್ಲಿ ಕಾಮಕ್ರೋಧ ಬಂದಿರ್ತೆ. ನಾನು ಪಂಡಿತ, ನಾನು ಬೇಕಾದಷ್ಟು ತೀರ್ಥಯಾತ್ರೆ ಮಾಡಿದ್ದೇನೆ, ನಾನು ದಾನ ಧರ್ಮ ಮಾಡಿದ್ದೇನೆ ಎಂಬ ಅಹಂಭಾವ ಬಂದೋಗ್ತೆ. ಬಂತು ಎಲ್ಲ ವ್ಯರ್ಥ, ಎಲ್ಲ ಸೊಗಸಾಗಿ ಸಿಕ್ಕರೆ ಬರೆದು ಒಂದು ಇಂಕ್ ಬಾಟ್ಲಿ ನಾನು ಹಾಕಿಬಿಟ್ರೆ ಎಷ್ಟು ಪ್ರಯೋಜನ. ಅದಕ್ಕೋಸ್ಕರವಾಗಿ ಆ ವೇದಶಾಸ್ತ್ರ ಪುರಾಣ ಕಥೆಗಳ ಓದಿ ಕೇಳಿದರೇನು, ಸಕಲ ನಿಷೇಧ ಕರ್ಮೋ ತೊರೆದು ಸತ್ಕರ್ಮಗಳ ಮಾಡೇನು, ಓದನಂಗಳು ತೆರೆದು ಶ್ವಾಸ ನಿರೋಧ ಬಿಡಿಸಿದರೇನು, ಕಾಮಕ್ರೋಧ ಒಳ್ಳೆಯದು ನಾನು ನನ್ನದು ಎಂಬ ಮಾನವ ಕಾಮ ಬಿಡುವ ಸುಲಭವೇ ಎಂದು ಹೇಳಿದ ಭಗವದ್ಗೀತಾದಲ್ಲಿ. ನಾರದ ಹೇಳಿ ಭಾಗವತದಲ್ಲಿ ಏನು ಹೇಳಿಲ್ಲ, ಅಸಂಕಲ್ಪಾಧ್ಯಯೇ ಕಾಮಂ ಕ್ರೋಧಂ ಕಾಮ ವಿವರ್ಜನಾತ್ ಅರ್ಥಾನತ್ತೇಚ್ಛಯಾ ಲೋಭಂ ಭಯಂ ತತ್ವಾವ ಮರ್ಶನಾತ್. ಸಪ್ತಮಸ್ತನದಲ್ಲಿ ಧರ್ಮರಾಜ ಉಪದೇಶ ಮಾಡಿದ್ದಾನ, ನಾ ಧರ್ಮರಾಜ ಕಾಮ ಬಿಡು ಬಹಳ ಸುಲಭಪ್ಪ, ಯಾವ ಬಿಡಬೇಕು, ಅಸಂಕಲ್ಪಾಧ್ಯಯೇ ಕಾಮಂ ಅಂದ್ಬಿಟ್ಟು ನಾವು ಅಸಂಕಲ್ಪ ಏನು ಕರ್ಮ ಮಾಡಲು ನೀನು ಅದು ಬೇಕು ಇದು ಬೇಕು ಅಂತ ಸಂಕಲ್ಪ ಮಾಡ್ಲಿಕ್ಕೆ ಹೋಗ್ಬಾರ, ಯಾಕೆ ಭಗವಂತ ನನ್ನ ಕರ್ಮ ಕಲಿಯೋದಕ್ಕೆ ಅವನೇ ಮಾಡ್ತಾ ಇದ್ದಾನೆ. ಸ್ವಾಮಿ ನಿನ್ನ ಪೂಜೆ ನೀನು ಪ್ರೀತಿ, ಇನ್ನು ಅಪೇಕ್ಷೆ ಮಾಡಲಿಕ್ಕೆ ನಾನು ದುಡಿದಿಲ್ಲ, ದುಡಿದಿರ್ತಾನೆ ಕೂಲಿ ಕೊಡ್ತಕ್ಕಂಥದ್ದು, ದುಡಿದಿಲ್ಲ ಕೂಲಿ ಕೇಳಿಕೆ ನಾನು ಹೇಳ್ತಿಲ್ಲ. ಕರ್ಮಣ್ಣೇ ವಾಭಿಕಾರಸ್ನೇ ಮಾಫಲೇಶು ಪದಾರ್ಥ ಯಾಕೆ ಹೇಳಿದ್ದಾನೆ, ಇರ್ತಿರ್ತಕ್ಕಂಥವ್ರು. ನನಗೆ ಕೂಲಿ ಕೇಳಲಿಕ್ಕೆ ಅಧಿಕಾರ ಇಲ್ಲ, ಮತ್ತೆ ಯಾಕೆ ಮಾಡಿ ನೀನು ಮಾಡಿ ನೀನು ಪ್ರೀತಾನ, ನಾನು ಮಾಡಬೇಕು ಅಂತೇನು ನನಗೇನಿಲ್ಲ, ನಾನು ಅಸ್ತುತಂತನಾಗಿದ್ದೇನೆ, ನೀನು ನನಗೆ ಒಳ್ಳೆಯದಕ್ಕೆ ಮಾಡಲಿಕ್ಕೆ ನೀನು ಮಾಡಿ, ನೀನು ಮಾಡಿದ್ಯಾಕಿಂದ ನೀನು ಪ್ರೀತಾನ ಮುಗುದೋ ಇಷ್ಟು ಬಂದು ಬಿಡ್ತು ಅಂತಂದ್ರೆ ಆಗೇನಾಗ್ತದೆ ಅಂದ್ರೆ ಕಾಮ ತಾನ ಅಪೇಕ್ಷೆ ಕಡಿಮೆ ಆಗ್ತಾವ. ನಾವೇನ್ ಮಾಡ್ತಾ ಇದೀವಿ, ಒಲೆ ಹೊತ್ತಿಟ್ಟಿದ್ವಿ, ಒಲೆ ಹೊತ್ತಿಟ್ಟಿವಿ ಬಿಟ್ಟಿರ್ತೀವಿ, ಉರಿದು ಪೂಜೆ ಆಗುತ್ತೆ. ಹಾಗಲ್ಲ ಕಟ್ಟಿ ಹಾಕ್ತಾನೆ ಇದ್ರೆ, ಕಟ್ಟಿ ಹಾಕ್ತಾನೆ ಇದ್ರೆ ಒಲೆ ಉರಿತಾನೆ ಇರ್ತದೆ. ಮತ್ತೆ ನಮ್ದು ಹಾಗೇನೆ, ನಾವು ಕಟ್ಟಿ ಹಾಕ್ತಾನೆ ಇದ್ದೀವಿ. ಯಾಕೆ ಒಂದು ಕರ್ಮ ಮಾಡಿ ಫಲ ಕೊಟ್ಟ, ಅದಕ್ಕೆ ಒಂದು ಪುರಂದ್ರದಾಸರು ಎಷ್ಟು ಕೊಟ್ಟರೆ ಮತ್ತೆ ಇಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರು ಮತ್ತಿಷ್ಟರಾಸೆ, ಕಷ್ಟ ಬೇಡೆಂಬಾಸೆ ಕಡು ಸುಖಮ ಕಾಂಬಾಸೆ. ಕೊನೆಗೇನು ನಷ್ಟ ಜೀವನದಾಸೆ, ಪುರಂದರ ವಿಠಲ ಭಿನ್ನಗಕ್ಕೆ ಬಾಯಿಲ್ಲ. ನೀವು ತಾರ್ಸ್ತಾರ ಕಥೆ ಕೇಳಿದ್ದೀರಿ, ಹೌ ಮಚ್ ಲ್ಯಾಂಡ್ ಡಸ್ ಎ ಮ್ಯಾನ್ ರಿಕ್ವೈರ್ಸ್ ಅಂತ ಕೇಳಿ. ಅವರು ಸೈತಾನ ಅವನಿಗೆ ಹೆಚ್ಚಾದ, ನಿಂಗೆ ಎಷ್ಟು ಭೂಮಿ ಬೇಕು ಅಂತ. ಭೂಮಿ ಬೇಕು ಅಂದ್ರೆ ನಾನು ನೀನು ಎಷ್ಟು ದೂರ ಹೋದ್ರೆ ಅಷ್ಟು ಭೂಮಿ ನಿಮ್ದು ಅಂತ ಹೇಳ್ತ. ಬೆಳಗ್ಗೆ ಸೂರ್ಯೋದಯದಿಂದ ನೀನು ಹೋಗ್ಲಿಕ್ಕೆ ಶುರು ಮಾಡಪ್ಪ, ನೀ ಸಂಧ್ಯಾ ಸೂರ್ಯಾಸ್ತಮಯ ಆಗದೊಳಗೆ ನೀ ಎಷ್ಟು ದೂರ ಹೋದ್ರೆ ಅದೆಲ್ಲ ಭೂಮಿ ನಿಂದು ಅಂತ ಹೇಳ್ತ. ಸರಿ ಓಡ್ಲಿಕ್ಕೆ ಶುರು ಮಾಡ. ಓಡ್ತಾ ಇದ್ದಾನೆ, ಓಡ್ತಾ ಇದ್ದಾನೆ, ಓಡ್ತಾ ಇದ್ದಾನೆ, ಸಂಜೆವರೆಗೂ ಓಡ್ ಸೂರ್ಯಾಸ್ತಮಯ ಆಗ್ತಾನೆ. ಇನ್ನು ಅಸ್ತಮಯ ಆಗೋತುಂದ ಇನ್ನು ಜೋರಾಗಿ ಓಡ್ದ ಓಡ್ದ ಓಡ್ದ, ಕೊನೆಗಲ್ಲಿ ಹೋದ ಸತ್ತೋಗ್ತ. ಕೊನೆಗೆ ಅವನು ಭೂಮಿ ಇಟ್ಟು ಅವನು ಹೂಡ್ಲಿಕ್ಕೆ ಒಂದು 6 ಅಡಿ ಭೂಮಿ ಮುಗಿದಷ್ಟೆ. ಹೌ ಮಚ್ ಲ್ಯಾಂಡ್ ಡಸ್ ಎ ಮ್ಯಾನ್ ರಿಕ್ವೈರ್ಸ್. ಹಾಗೆ ನಮ್ದು ಆಸೆಗೆ ಒಳಗಾದ್ರೆ ವಿಶ್ವಾಸ ಅಂತಾರೆ. ಸಪ್ಪಡಿ ಮೆರುವಾದ ಉಪ್ಪಿನ ಚಿಂತೆ, ಉಪ್ಪು ದೊರಕಿದರೆ ತುಪ್ಪದ ಚಿಂತೆ, ತುಪ್ಪ ದೊರಕಿದರೆ ಕುಪ್ಪಿಯ ಚಿಂತೆ. ಎಲ್ಲಿಗಿದ್ರೆ ಪರಿಯೋ ಸಪ್ಪಿ ಅನ್ನ ತಿಂತ ಇರುವಾಗ ಅಯ್ಯೋ ಅನ್ನ ತಿಂತ ಇದ್ದಪ್ಪ ಸ್ವಲ್ಪ ಉಪ್ಪು ಸಿಕ್ಕರೆ ಸಾಕು ಅಂತೀನಿ, ದೇವ್ರು ಉಪ್ಪು ಕೊಡ್ತಾರೆ. ಉಪ್ಪು ಸಿಕ್ ಮಾಡಿ ಅನ್ನ ಸಿಕ್ತು ಉಪ್ಪು ಸಿಕ್ತು, ಉಪ್ಪು ತುಪ್ಪ ಅನ್ನ ಹೊರಲಿಕ್ಕೆ ಒಂದು ಒಳ್ಳೆ ಬೆಣ್ಣೆ ಕಾಸಿ ತುಪ್ಪ ತುಪ್ಪ ಕೊಟ್ಟ. ತುಪ್ಪ ಕೊಟ್ಟಮೇಲೆ ಅಲ್ಲ ಅನಾಯಾಸ ತುಪ್ಪ ಕೊಟ್ಟರೆ ಒಂದು ಹೋಳಿಗೆಯೋ ಕಡುವೋ ಪಾಯಸ ಆಗಿದೆ. ಈ ಮನುಷ್ಯನ ಆಸೆಯಲ್ಲಿ ಮತ್ತೆ ಆಸೆ ಹಾಗೆ ಹೋಗ್ಬೇಕು ತೀರ್ಮಾನವಾಗಿದ್ದ. ಈ ಒಂದೇ ಪರಮಾತ್ಮ ಸತ್ಸಂಕಲ್ಪ ಅಂತ ತಿಳ್ಕೊಂಡು ಮನಸ್ಸಿಗೆ ನಿರ್ಧಾರವಾದರೆ ಒಂದು ನಮ್ಮ ಆಸೆ ಕಡಿಮೆ ಆಗ್ತೇವೆ ಹೋಗ್ತೇನೆ. ಇಲ್ಲ ಪ್ರಯತ್ನ ಮೇಕಮಗ್ರತೋ, ಇಲ್ಲ ದೇವರೇನ್ ಮಾಡ್ತಾನೋ ದೇವರ ಮೇಲೆ ಹಾಕಿದರೆ ನೀನು ಪ್ರಯತ್ನ ಮಾಡಬೇಕು, ಪ್ರಯತ್ನ ಮಾಡಿದ್ರೆ ಸಿಗಲ್ಲ ಅಂತ ನಾವು ಶಾಸ್ತ್ರಕ್ಕೆ ವಿರುದ್ಧವಾಗಿ ಜನಕ್ಕೆ ಪ್ರಚೋದನೆ ಮಾಡ್ತೇನೆ. ಎಷ್ಟು ಅಪರಾಧ! ಪ್ರತ್ಯಕ್ಷ ಬ್ರಹ್ಮ ನಿರಾಕರಣ ಅಂದ್ರೆ ಬೃಹದಾರಣ ಉಪಾಸಿಸುತ್ತೀನಿ. ಬ್ರಹ್ಮ ನಿರಾಕರಣ ಅಂದ್ರೇನು? ದೇವರಿಲ್ಲ ಅಂಬೋದಲ್ಲ, ದೇವರೇನ್ ಮಾಡ್ತಾನೋ ನಿನ್ನ ಪ್ರಯತ್ನ ಮೇಕ ಮಗ್ರತೋ ಷಡ್ ನಿರ್ಮಾಂಶಯತ್ನಂಜ ಸಪ್ತಮಂ ದೈವ ಚಿಂತನೆ. ದೇವರು ಕೊಡ್ತಾನೇನು, ನಾವು ಪ್ರಯತ್ನ ಮಾಡಿದರೆ ದೇವರು ನಮ್ಗೆ ಸಹಾಯ ಮಾಡ್ತಾನೆ. ಅಷ್ಟು ಅಂತ ಪ್ರಯತ್ನ ಮಾಡಿ ದೇವರು ತಂದು ಹಾಕ್ತಾನೇನು ಅಂತ ತುತ್ತು ಮಾಡಿ ಉಳಿಸೋನು ಅಂತ ಜಗನ್ನಾಥ ವಿಜಯದಾಸರು ಗೊತ್ತದ? ಜಗನ್ನಾಥದಾಸರು ತುತ್ತು ಮಾಡಿ ಉಳಿಸಿ ನಮಗೆ ಆ ಭಕ್ತಿ ಇಲ್ಲಷ್ಟೇ, ಭಕ್ತಿ ಇಲ್ಲ, ಹಿಂದಿನವ್ರದ್ದು ನಂಬ ಹಾಗಿಲ್ಲ, ನಮ್ಮ ಅನುಭವಕ್ಕೆ ಬರ ಹಾಗಿಲ್ಲ. ಮುಗಿದು ನಮ್ಮ ತಾತನ್ ನೋಡಿಲ್ಲ, ಏ ನಮ್ಮ ತಾತ ಇಲ್ಲ ಅಲ್ಲಿ ಅಂದ್ರೆ ತಾತಿಂದ ನಿಮ್ಮಪ್ಪ ಹೇಗೆ ಬಂದ ಅಂಬೋ ಜ್ಞಾನವೇ ಇಲ್ಲ. ಅದಕ್ಕೋಸ್ಕರವಾಗಿ ಅದಕ್ಕೆ ನಿಧಾನ ಭಾವ ಈ ರೀತಿ ಅನ್ನೋದೆ ಕಾಮ ಅಂತಕ್ಕಂಥ ಧ್ಯಾಗದೆ ನಾವು ಸಂಕಲ್ಪ ಮಾಡುವುದನ್ನು ಬಿಟ್ಟು ಕಾಮವನ್ನು ಗೆಲ್ಲಬೇಕು. ಅಸಂಕಲ್ಪ ಜಯೇ ಕಾಮಂ. ಸಂಕಲ್ಪ ಮಾಡಿ ನೀ ಏನು ಮಾಡಿದ್ರು ಕೂಡ ನಂಗೆ ಅದು ಬೇಕು. ಪ್ರಾರಂಭ ನಮಗೆ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಇನ್ನೂ ಇಷ್ಟುದ್ದ ಪಟ್ಟಿ ಇಟ್ಬಿಡ್ತೀವಿ. ಇನ್ನು ಪ್ರಾರಂಭನೇ ಮಾಡಿರಲ್ಲ, ಪೂಜೆ ಪ್ರಾರಂಭ ಮಾಡಿರಲ್ಲ, ಕೆಲಸ ಮಾಡೋ ಮಾಡಿರಲ್ಲ, ಡಿಮ್ಯಾಂಡ್ ಇಷ್ಟು ಮೊದಲಿತ್ತು ಅಂದಾಗ ನಮ್ಮ ಸಂಸಾರದ ನಾವು ಹ್ಯಾಗೆ ಗೆಲ್ಲಬೇಕು? ನಾವು ಸಂಸಾರಕ್ಕೆ ಸಿಹಿ ಹಾಕ್ತಾ ಇದ್ದೀವಿ. ನಾವು ಏನು ಉಪದೇಶ ಕರ್ತೃಗಳು ಎಂಬ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಜನಗಳನ್ನು ಮುಗ್ಧರಾದ ಜನಗಳನ್ನ ಪುನಃ ಸಂಸಾರ ಬಂಧನಕ್ಕೆ ಸಿಹಿ ಅಂತ ಅಂಧ ಯಥಾಂಧೈರ್ ಉಪದೀಯಮಾನ. ಒಪ್ಪ ಕುರುಡ 100 ಜನ ಕುರುಡನ್ನು ಕರ್ಕೊಂಡು ಹೋಗಿ ಹಾಲು ಹಾವಿ ಹಾಕಿದ್ರೆ ನಾವು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಕಾಮ ಈ ಯಾವಾಗ ಆಸೆ ಕಡಿಮೆ ಆಯಿತು ಕ್ರೋಧ ತಾನಾಗಿ ಕಡಿಮೆ ಆಗುತ್ತೆ. ಆಸೆಯಿಂದನೇ ನಮಗೆ ಆಸೆಗೆ ಪ್ರತಿಬಂಧಕ ಮಾಡಿದ, ಪ್ರತಿಬಂಧಕ ಮಾಡಿದ್ರಿಂದ ಯಾವಾಗ ಆಗ ಅದು ಪ್ರತಿಯಾಮಕ್ಕೂ ಕ್ರೋಧ ಶುರುವಾಯಿತು. ಸಂಘಾತ್ ಸಂಜಾಯಿತೆ ಕಾಮ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರುದ್ಧೋ ಭವತಿ ಸಮೋಹ, ಸಮೋಹ ಸ್ಮೃತಿ. ಇದೆಲ್ಲ ಸ್ಟೇಜ್ ಬೈ ಸ್ಟೇಜ್. ಕೊನೆಗೇನಂತೆ ಸೋ ಸ್ಮೃತಿ ಭ್ರಂಸಾತ್ ಬುದ್ಧನಾಶ, ಬುದ್ಧನಾಶಾತ್ ಪರಿಸ್ಥಿತಿ. ಇಲ್ಲಿ ಒಂದು ಹುಚ್ಚ ಅಂತಾರೆ ಅವರ ನರಕಾದರು. ಅದಕ್ಕೋಸ್ಕರವಾಗಿ ಈ ರೀತಿ ಹೌದು ಇದು ಮಾಡಲಿಕ್ಕಾಗಲ್ಲ ನಮಗೆ ಅಂತೀಯ. ಎಷ್ಟು ಚಾಯ್ಸ್ ಕೊಡ್ತಾ ಇದೆ ಜಗನ್ನಾಥಾಸು. ಏನು ಕೇಳಿದರೇನು ನೋಡಿದರೇನು, ಓದಿದರೇನು, ಹೇಳಿದರೇನು, ಪಾಡಿದರೇನು ದಿನ ದಿನದಿ. ಶ್ರೀನಿವಾಸನ ಜ್ಞಾನ ಕರ್ಮ, ಶ್ರೀನಿವಾಸನ ಜನ್ಮ ಅಂತ ಹಾಕ್ಬಿಡ್ತಾರೆ. ಏನು ಶ್ರೀನಿವಾಸನ ಜನ್ಮ ಎಲ್ಲದೆ, ಆದ್ದರಿಂದ ಶ್ರೀನಿವಾಸನ ಜ್ಞಾನ ಅಂತ ಅದೇ ಹಿಂದಿನ ಪುಸ್ತಕಗಳಾಗೆ. ಕರ್ಮ ಸದಾನುರಾಗದಿ ನೆನೆದು ತತ್ತತ್ ಸ್ಥಾನದಲ್ಲಿ ತದ್ರೂಪ ತನ್ನಾಮಕನ ಸ್ಮರಿಸದಲೇ ಏನು ಕೇಳಿದರೇನು.
ತತ್ವತಃ
ಅದೇ ತತ್ವಕಾರನ್ನು ತಿಳ್ಕೊ. ಏನು ಕೇಳಿದರೇನು? ನಾವು ದಿನಾ ಎಷ್ಟು ಕಡೆ ಉಪನ್ಯಾಸ ಅಷ್ಟು ಹೋಗಿ ಕೇಳ್ತೀವ್ರಿ. ನಾವು ಒಂದು ಕಡೆ ಬಿಡಲ್ಲ. ನಾವು ಬೆಳಗಿಂದ ಸಂಜೆವರೆಗೂ ನಮಗೆ ಬೇಕಾದ ವಿಚಾರ ಆಗೋಗ್ಬಿಡ್ತದೆ. ಬೆಳಗಿಂದ ಸಂಜೆವರೆಗೆ ಹತ್ತು ಕಡೆ ಉಪನ್ಯಾಸ ಆಗಿ ಹೋಗಿ ಕೇಳ್ತಾ ಇದ್ವಿ. ಹತ್ತು ಕಡೆ ಪಾಠ ಇಲ್ಲಿ ಪಾಠಕ್ಕೆ ಹೋಗ್ತಾ ಇದ್ವಿ. ಏನು ಏನು ಕೇಳಿದರೆ ಪರಿಣಾಮ ಏನು? ಕೇಳಿದ್ದಕ್ಕೆ ಮಳೆ ಬಂದದೆ ಒಂದು ನೀರು ಹರಿದೇ ಇರಬೇಕು, ಬೇಡ ಕೆಸರಾದ್ರೂ ಇರಲಿ. ಕೇಳಿದ್ದಕ್ಕೆ ಪರಿಣಾಮ ಏನು? ಏನು ಕೇಳಿದರೇನು? ಕೇಳಬಾರದು ಅಂತಲ್ಲ, ನಿನ್ನ ಮೇಲೆ ಪರಿಣಾಮ ಆಗುವಂತಹ ಶ್ರವಣ ಇರಬೇಕು ಅಂತ. ಅದಕ್ಕೆ ನಾಡು ಅಂತಾರೆ ಭಾಗವತರಿಗೆ ಪ್ರಥಮ ಸ್ಕಂದಲ್ಲೇ ಇರ್ತಾರೆ. ಯತ್ಸಿತಮ್ಮಿನ ವಿರಾಗಾಯ ನ ಧರ್ಮಾಯ ನ ಶಾಂತಯ ಸುಬದ್ಧಮಿ ಶಬ್ದೇನ ಕಾಕವಾಸಿತ ಮೇವ ಸತಿಂತ ಭಾಗವತ ಆಗ್ತಲ್ಲ. ಯಾವ ಒಂದು ಪ್ರವಚನ, ಯಾವ ಒಂದು ಶ್ರವಣ ನವಿರಾಗಾಯ ವೈರಾಗ್ಯಕ್ಕೆ ಕಾರಣ. ಅವು ನಾವು ವೈರಾಗ್ಯ ಹೇಳ್ತೀವಿ, ಆ ಪದಾರ್ಥ ಬಿಡು, ಈ ಪದಾರ್ಥ ಬಿಡು, ಅದು ಬಿಡು, ಇದು ಬಿಡು ಅಂತ ತಿಳ್ಕೊಂಡು ಬಿಡು ಬಿಡು ಅಂತ ಹೇಳ್ತಾ ಇದ್ದೀವಿ ಹೊರತು ಇದು ವೈರಾಗ್ಯ ಅಂತ. ಪದಾರ್ಥಗಳನ್ನು ಬಿಡುವುದು ವೈರಾಗ್ಯ. ವಿಗತಃ ರಾಗ ಅಂದ್ರೆ ಪದಾರ್ಥಗಳಲ್ಲಿ ಹೋಗಲಾಡಿಸಲ್ಪಟ್ಟ ಅಪೇಕ್ಷೆ ಉಳ್ಳದ್ದೇ ವೈರಾಗ್ಯ. ಎರಡು ಒಂದೇ ಅಲ್ಲ ಅಂತಂದ್ರೆ ಹಾಗಲ್ಲ. ಅಪೇಕ್ಷೆ ಯಾವಾಗ ಹೋಗ್ತದೆ? ಸತ್ಸಂಕಲ್ಪ. ಇದು ಪರಮಾತ್ಮ ಸತ್ಸಂಕಲ್ಪ ಅಂಬುದು ಮುಖ್ಯ ತಿಳುವಳಿಕೆಯನ್ನು ಯಾವುದು ಬೇಕು. ಹೌದು, ನಮಗೆ ಗೊತ್ತದೆ, ನಾವು ಪುರಾಣ ಹೇಳ್ತೀವಿ, ಪ್ರವಚನ ಮಾಡ್ತೀವಿ, ಅಧ್ಯಾಪನ ಮಾಡಿಸ್ತಾ ಇದ್ದೀವಿ, ಪರಮಾತ್ಮ ಸತ್ಸಂಕಲ್ಪ ಅಂತ ಹೇಳ್ತಾ ಇದ್ದೀವಿ. ಆದರೆ ನಮಗೆ ಅನುಭವಕ್ಕೆ ಬಂದಿಲ್ಲ ಸತ್ಸಂಕಲ್ಪ ಅಂದಾಗ. ಏನು ಸತ್ಸಂಕಲ್ಪ ಅಂತಂದರೆ ಪರಮಾತ್ಮ ಕೊಡೋ ತೀರ್ಮಾನ ಮಾಡಿದ್ದಾರೆ. ಪ್ರಾಪ್ತವ್ಯ ಮತ್ತಂ ಲಭತೆ ಮನುಷ್ಯಂ ದೇವೋಪಿ ತಮ್ ಲಂಘಯಿತು ನ ಶಕ್ತ ತಸ್ಮಾನ್ ನ ಶೋಚಾಮಿ ನ ವಿಸ್ಮಯೋಮಿ ಯದಸ್ಮದೀಯಂ ನಹಿ ತತ್ಪರೇಶಾಮ್ ಅಂತ ಜನ. ದೇವರು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು, ತಪ್ಪಿಕ್ಕ ಲಕ್ಷ್ಮೀದೇವಿ ಕೈಯಲ್ಲಾಗಲಿ, ಇನ್ನು ಬ್ರಹ್ಮದೇವರು ಮಾಡ್ತೀನಿ ಅಂತ ತೋರಿಸ ಉಪಾಸ್ತ ಲಕ್ಷ್ಮೀದೇವಿ ಅಂದ. ನಾನು ಯಾಕೆ ಅಲ್ಲ, ಇದು ನಿಮ್ಮ ಪುರಾಣ ಆಯಿತು, ಆದರೆ ಇದು ಲೌಕಿಕಕ್ಕೆ ಬರಬೇಕಲ್ಲ. ಲೌಕಿಕದಲ್ಲಿ ಸಾಧ್ಯವೇ ಇದೆಲ್ಲ? ಈಗ ಒಂದು ಉದಾಹರಣೆ ಹಿಂದೆ ಕೊಟ್ಟದಾದ ಉದಾಹರಣೆ. ಈ ಅಪಾಯಿಂಟ್ಮೆಂಟ್ ಸೇರುವಾಗ ನಮ್ಗೇನ್ ಮಾಡ್ತಾರೆ, ನಾ ಅಪಾಯಿಂಟ್ಮೆಂಟ್ ಆರ್ಡ್ರೊಳಗೆ ಇಷ್ಟೆಲ್ಲ ಬರೆದು ಬಿಟ್ಟಿರ್ತಾರೆ. ಏನೇನು ಬರೆದಿರ್ತಾರೆ? ನಿನಗೆ ತಿಂಗಳಿಗೆ ಇಷ್ಟು ಸಂಬಳ, ಒಂದು ವರ್ಷ ಆಗ್ತಿಲಕ್ಕೆ ನಿಂಗೆ ಇಷ್ಟು ಇನ್ಕ್ರಿಮೆಂಟು, ಇಷ್ಟು ವರ್ಷ ಆಗ್ತಿಲಿಕ್ಕೆ ಒಂದು ಟೈಮ್ ಒಂದು ಪ್ರಮೋಷನ್ನು, ನೀವು ರಿಟೈರ್ ಆಗೋತಿ ನಿನ್ನ ಹಣೆ ಭಾರ ಇಷ್ಟು ಅಂತ ಮೊದಲನೇ ದಿವಸ ಡ್ಯೂಟಿ ಜಾಯಿನ್ ಆಗೋವಾಗಲೇ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಬಿಟ್ಟಿರ್ತಾರೆ. ಆಯ್ತು, ಕೊಟ್ಟ ಮೇಲೆ ಯಾವ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡ ಆರು ತಿಂಗಳಾಗ್ತಿರಕ್ಕೆ ಯಾವ ದಡ್ಡನೇ ಹೋಗಿ ಸರ್ ನನಗೆ ಇನ್ಕ್ರಿಮೆಂಟ್ ಕೊಡ್ರಿ ಅಂತ ಕೇಳ್ತಾನೆ. ಯಾವ ದಡ್ಡನೂ ಕೇಳಲ್ಲ. ಅಥವಾ ನನಗೆ ಪ್ರಮೋಷನ್ ಕೊಡ್ರಿ ಅಂತ ಕೇಳ್ತಾನೆ, ಕೇಳಲ್ಲ. ಅಥವಾ ತಿಂಗಳ ಮಧ್ಯೆ 22-23 ಅಂತಿರಲಿಕ್ಕೆ ತಾಪತ್ರಯ ಆಗ್ತಾರೆ, ಯಾವಾಗೂ 1ನೇ ತಾರೀಕು ಸಂಬಳ ಕೊಡ್ತಾರೆ, ದಯಮಾಡಿ ನನಗೆ ಸಂಬಳ ಕೊಡ್ರಿ ಅಂತ ಕೇಳ್ತಾರೆ, ಕೇಳಲ್ಲ. ಯಾಕೆ ಕೇಳಲ್ಲ? ಇಲ್ಲಿ 1ನೇ ತಾರೀಕು ಕೊಟ್ಟೇ ಕೊಡ್ತಾರೆ. ಅಲ್ಲಿವರು ನಾವು ಹೇಗೆ ಅಡ್ಜಸ್ಟ್ ಮಾಡ್ಕೋಬೇಕೋ ಮಾಡ್ಕೋಬೇಕು ಅಷ್ಟೇ ಹೊರತು 1ನೇ ತಾರೀಕು ನಮ್ಮ ಕರ್ದೇ ಕೊಡ್ತಾನೆ ನಾನು ಕೇಳಬೇಕಾಗ್ತಿಲ್ಲ. ಇನ್ನು 1 ವರ್ಷ ಆಗ್ತಿರ್ಲಕ್ಕೆ ಮಾಡುವ ರೀತಿಯಲ್ಲಿ ಮಾಡಿದರೆ ಇನ್ಕ್ರಿಮೆಂಟ್ ತಾನೇ ಡ್ರಾ ಮಾಡ್ತ, ನಾವು ಅರ್ಜಿ ಕೂಡ ಕೊಡಬೇಕಾಗಿಲ್ಲ ಆಫೀಸರ್ಗೆ. ವರ್ಷವಾಯಿತು ನನಗೆ ಇನ್ಕ್ರಿಮೆಂಟ್ ಡ್ರಾ ಮಾಡಿದ್ದ, ಅವನೇ ಇನ್ಕ್ರಿಮೆಂಟ್ ಡ್ರಾ ಮಾಡ್ತಾನೆ, ಸಂಬಳಕ್ಕೆ ಸೇರಿಸ್ಬಿಡ್ತಾನೆ. ನೀವು ಸರಿಯಾಗಿ ಕೆಲಸ ಮಾಡಿದ್ದೆ ಇನ್ನೂ ಮುಂಚೆನೆ ಪ್ರಮೋಷನ್ ಕೊಡ್ತಾರೆ. ಅಂದಾಗ ಲೌಕಿಕ ವ್ಯವಹಾರದಲ್ಲಿ ನಮಗೆ ಅಪೇಕ್ಷೆ ಇದ್ದರೂ ನಾವು ಹೋಗಿ ಕೇಳಲ್ಲ. ಯಾಕೆ ಯಾಕೆ ಕೇಳಲ್ಲ? ತೀರ್ಮಾನವಾಗಿದಪ್ಪ, ಅಪಾಯಿಂಟ್ಮೆಂಟ್ ಆರ್ಡ್ನಾಗೆ ಬಂದ್ಬಿಡ್ತಾನೆ. ವರ್ಷಕ್ಕೊಂದ್ಸಲ ಇನ್ಕ್ರಿಮೆಂಟು, ಇಷ್ಟು ವರ್ಷ ಆಗ್ತಿರಕ್ಕೆ ಒಂದು ಪ್ರಮೋಷನ್ನು ರಿಟೈರ್ ಆಗೋಗ್ತೀವಿ ಬರ್ಲ. ಅದೇ ಬಂದಿರ್ತೀವಿ ಅಲ್ಲಿ ಗೊತ್ತಿಲ್ಲಾದ್ರಿಂದ ಕೇಳ್ತಾ ಇಲ್ಲ, ಇಲ್ಲಿ ಗೊತ್ತಿಲ್ಲ ನಮಗೆ, ಗೊತ್ತಿಲ್ಲಾದ್ರಿಂದ ಕೇಳ್ತಾ ಇದ್ದೀವಿ ಅಂತ ಒಂದು ಆರ್ಗ್ಯುಮೆಂಟ್ ಬರ್ತದೆ. ದೇವರು ನಮ್ಗೆ ಹಾಗೆ ಹುಟ್ಟಿರ್ಲಿಕ್ಕೆ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿದ್ ನೋಡಪ್ಪ, ಇಂತಿಂಥ ದಿವಸ ಇಂಥದ್ದು ನಿನಗೆ, ಇಂಥ ಕಡೆ ಮರಣ, ಇಷ್ಟು ಸಂಬಳ, ಇಷ್ಟೆಲ್ಲ ಕೊಟ್ಟಿದ್ದು ನಾವು ಕೇಳ್ತಿದ್ದಿಲ್ರಿ. ಅದೇ ಮತ್ತೆ ಜಿಜ್ಞಾಸ ಅಂದ್ರು, ಭಗವಂತನನ್ನು ತಿಳ್ಕೋಬೇಕು ಅಂತಕ್ಕಂತಹ ಜಿಜ್ಞಾಸೆ. ಅದೇ ಒಂದು ತಪಸ್ಸು, ತಜ್ಞ ತಪಃ ಭಕ್ತಿ ತಪ. ತಪಸ್ ಯಾವುದು? ಅರಣ್ಯಕ್ಕೆ ಹೋಗಿ ದೇಹ ನಡನೆ ಮಾಡ್ತಕ್ಕಂಥದ್ದಲ್ಲ ತಪ. ಆಲೋಚನ ಪ್ರೋಕ್ತ ತತ್ವಾನ ಅಂತ ವಿನಿರ್ಣಯಂ ಅಂತ ತಿಳ್ಕೊಂಡು ಹೇಳ್ತಾನೆ. ಈ ರೀತಿ ಭಗವಂತನನ್ನು ತಿಳ್ಕೊಂಡು ಸ್ವಾಮಿ ನೀ ಕೊಟ್ಟಿದ್ದನ್ನು ಓದ್ತೀವಿ, ಇದೇ ತಪಸ್ಸು. ಅದಕ್ಕೋಸ್ಕರವಾಗಿ ನಾವು ವೇದಶಾಸ್ತ್ರ ಅಧ್ಯಯನ ಮಾಡಿದಕ್ಕೆ ನಮ್ಮ ಬರಬೇಕಾದ ಜ್ಞಾನ ಯಾವುದು? ಪರಮಾತ್ಮ ಸತ್ಸಂಕಲ್ಪ ತೀರ್ಮಾನವಾಗಿದೆ. ನಾವು ಕೇಳಬೇಕಾದಿಲ್ಲಪ್ಪ, ನಾವು ತಿಳ್ಕೊಂಡಿರ್ಬೇಕು. ಇನ್ನೊಬ್ಬರು ಅದನ್ನ ಹೇಳಿ ಅದನ್ನು ಬಿಟ್ಬಿಟ್ಟು ಹರಿಯೋದಡ್ಡ ದೇವರು ಕೊಡ್ತಾನೆ ಅಂತ ಕೂತು ಬರ್ತದೇನೋ? ಮಹಾಪ್ರಯತ್ನ ವರ್ಜಿತ ಹರೆಯರ ಅನುಗ್ರಹ ವರ್ಜಿತ ನಿಜಾನುಭವ ನೋಡಿ, ಅದನ್ನು ಟ್ವಿಸ್ಟ್ ಮಾಡಿದೀವಿ ನಾವು. ತಾತ್ಪರ್ಯದಲ್ಲಿ ಇರೋ ರೀತಿಯಲ್ಲೇ ಬೇರೆ. ತಾತ್ಪರ್ಯದಲ್ಲಿ ನಿಜಾನುಭಾವ ವರ್ಜಿತ ಆದ ಮಗ, ನಿಜಾನುಭಾವ ವರ್ಜಿತ ಹರೇರ ಅನುಗ್ರಹ ವರ್ಜಿತ ಮಹಾಪ್ರಯತ್ನ ವರ್ಜಿತ ಜನಾನ ಜನ್ಮ ನಿಜ. ನಿಜಾನುಭಾವ ವರ್ಜಿತರೆ ಈ ರೀತಿ ಭಗವಂತನ ತಿಳ್ಕೊಂಡೇ ಇರ್ತಕ್ಕಂಥವರಿಗೆ ಹರಿಯ ಅನುಗ್ರಹವಾಗಲ್ಲ. ಹರಿಯ ಅನುಗ್ರಹವಾಗಲ್ಲ ಅದೇ ನಿಜಾನುಭಾವ ವರ್ಜಿತ ಅಂದ್ರೆ ನಿಜ ಶಬ್ದ ವಾಚ್ಯನಾದ ಪರಮಾತ್ಮನನ್ನ ನಿಜ ನಮ್ಮ ಸ್ವಕೀಯವಾದ ಪ್ರಾರಬ್ಧ ಜೀವನದಿಂದ ನಾವು ಅರ್ಥ ಮಾಡ್ಕೊಳ್ತೀವಿ. ನಮ್ಮ ಸ್ವಕೀಯವಾದ ಜೀವನದಿಂದ ನಮ್ಮ ಶಾಸ್ತ್ರ ಪಂಕ್ತಿಗಳು ಬೇಕಿಲ್ಲ. ನಿಜಾನುಭಾವ ವರ್ಜಿತ ದೇವರು ನಮಗೆ ಎಷ್ಟು ಬೇರೆ ಎಷ್ಟು ರೀತಿಯಲ್ಲಿ ಉಪಕಾರ ಮಾಡಿದ್ದಾನೆ. ನಾವು ಮಾಡಬೇಕು ಅಂದ್ಕೊಂಡಿದ್ದು ಮಾಡ್ಲಿಕ್ಕಾಗಿರಲ್ಲ, ಮಾಡ್ಲಿಕ್ಕಾಗಲ್ಲ ಅಂದಿದ್ದು ಮಾಡ್ಲಿಕ್ಕಾಗಿಬಿಟ್ಟಿರ್ತೀನಿ. ಯಾಕಾಯ್ತು? ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಾಯ್ತು? ನನ್ನ ಪ್ರಯತ್ನವೇ ಇಲ್ಲದೆ ಅನೇಕ ಕೆಲಸಗಳು ಆಗೋಗುತ್ತವೆ. ನಾವು ಎಷ್ಟೆಷ್ಟೋ ಪ್ರಯತ್ನ ಮಾಡ್ತೀವಿ, ಕೆಲಸ ಆಗಿರಲಿ, ಯಾಕೆ ಆಗ್ತಾ ಇಲ್ಲ? ಇದು ಯಾಕಾಯ್ತು? ಭಗವದ್ ಅನುಗ್ರಹ ಇದು. ಯಾಕೆ ಸಾಮಾನ್ಯರಿಗಲ್ಲ, ವೇದಶಾಸ್ತ್ರ ಅಧ್ಯಯನ ಮಾಡಿದವರೇ ಅನುಭವಕ್ಕೆ ತಂದ್ಕೊಳ್ಳದೆ ಹೋದ ಪರಿಸ್ಥಿತಿ ಉಳಿಕೆಯವರಿಗೆ ಹೇಗೆ ಬರ್ತದೆ? ಪಾಪ, ವೇದಶಾಸ್ತ್ರ ಅಧ್ಯಯನ ಮಾಡಿರ್ತಕ್ಕಂಥವ್ರು ನ್ಯಾಯಸುಧಾದಲ್ಲೇ ಹೇಳಿದ್ದಾರೆ, ನಿನ್ನ ಕರ್ತೃತ್ವವೇ ಇಲ್ಲ ಅಂತ ಕಡಾತನ ಭ್ರಮ ಅಂತ ಹೇಳಿದ ಟೀಕಾಚಾರ. ನಿನ್ನ ಕರ್ತೃತ್ವ ಇಲ್ಲ, ನೀನು ಭ್ರಮ. ಉದಾಹರಣೆ ಕೊಟ್ಟಿದ್ದ ಜಿಜ್ಞಾಸಾಧಿಕರಣದಲ್ಲೇ ಕೊಟ್ಟಿದ್ದಾರೆ. ಯಾಕೆ ಭ್ರಮ? ಹೇಗೆ? ಒಂದು ಸ್ಫಟಿಕ ಮಣಿಯ ಹತ್ರ ಒಂದು ಕೆಂಪು ದಾಸವಾದ ಹೂವನ್ನು ಇಟ್ಟರೆ ಆ ಕೆಂಪು ದಾಸವಾದ ಬಣ್ಣ ಈ ಸ್ಫಟಿಕದಲ್ಲಿ ಬಂದ್ಬಿಡುತ್ತೆ. ಯಾಕೆ? ಸ್ಫಟಿಕ ದೋಷವಲ್ಲ, ಸಂಪರ್ಕ. ಹಾಗೆ ಅವಿದ್ಯೆಯ ಆವರಣದಿಂದ ಜೀವನದಲ್ಲಿ ಇಲ್ಲದೇ ಇದ್ದ ಕರ್ತೃತ್ವ ನನ್ನಲ್ಲಿ ಅದೇ ಇರ್ತಕ್ಕಂಥ ಭ್ರಮ ಬಂದದಂತ ಟೀಕಾಚಾರ್ಯರು ತಮ್ಮ ಅತ್ಯುತ್ಕಟವಾದ ಗ್ರಂಥ ಯಾವುದು? ನ್ಯಾಯಿಸುವ ಜಿಜ್ಞಾಸಾಧಿಕರಣದಲ್ಲಿ ಸ್ಪಷ್ಟವಾಗಿ ಅದೇ ಕಡೆಗೆ ಹೇಳ್ತಾರೆ. ಕರ್ತೃತ್ವ ಅಂದ್ರೆ ಯಾವುದು? ಇಚ್ಛಾಜ್ಞಾನ ನನ್ನ ಕೈ ನಮ್ಮ ಅಧೀನದಲ್ಲಿಟ್ಟುಕೊಂಡು ಅದರಂತೆ ಮಾಡ್ತಕ್ಕಂಥದ್ದೇ ಅದು ಕರ್ತೃತ್ವ ಅಂತ. ಇಚ್ಛಾ ನನ್ನ ಅಧೀನ, ನನ್ನ ಇಚ್ಛೆಗೆ ಬಂದಂತೆ, ಜ್ಞಾನಕ್ಕೆ ಬಂದಂತೆ ಕರ್ಮ ಮಾಡ್ತಕ್ಕಂಥದ್ದೇ ಅದು. ಅದು ನಮ್ಮ ಇಚ್ಛೆಗೆ ಬಂದಂತೆ ಒಂದೂ ಆಗ್ತಾ ಇಲ್ಲ, ನಮ್ಮ ಇಚ್ಛೆ ವಿರುದ್ಧ. ಅದಕ್ಕೆ ಹರಿಚಿತ್ತ ಸತ್ಯ ಹರಿಚಿತ್ತ ಜಗನ್ನಾಥ ದಾಸ ಹೇಳೇ ಪುರಂದಾಸ ಹೇಳೇ ಇದ್ದಾರೆ. ಈ ರೀತಿಯಾಗಿ ನಿನ್ನ ಅನುಭವಕ್ಕೆ ತಂದುಕೊಬೇಕು ಜೀವನದಲ್ಲಿ. ನಂದೇನು ಇಲ್ಲಪ್ಪ ಕೊನೆ ಸ್ವಾಮಿ, ಎಲ್ಲ ನಿಂದು, ನಂದೇನದೇ ಸ್ವಾಮಿ ನಿಂದೇ ಎಲ್ಲ ಎನ್ನುವ ಎನ್ನದೆ ಇದು ಯಾರು ವೇದಶಾಸ್ತ್ರ ಅಧ್ಯಯನ ಮಾಡುವವರು ನಮಗೆ ಬರ್ತಾ ಇಲ್ಲ, ಉಳಿಕೆಯವರಿಗೆ ಹಾಗೆ ಬಂದಿದೆ. ಯಾಕೆ? ನಾವು ಹೇಳಿದರೆ ಅವ್ರಿಗೆ ಹಿಡಿಸ್ತದೆ. ನಾವೇ ಅದಕ್ಕೆ ಪ್ರತಿಯಾಗಿ ನೀನು ಪ್ರಯತ್ನ ಮಾಡಿದರೆ ಉಂಟು, ಇಲ್ಲಿ ಹೋದರೆ ಇಲ್ಲೇ ಇಲ್ಲ, ಕರ್ಮಣ್ಯ ಬಾಧೆ ಕಾರಸ್ತೆ ಅಂತ ಅದೊಂದು ತಗೊಂಡ್ಬಿಡ್ತೀವಿ. ಕೊನೆ ನುಡಿ ಕೈ ಬಿಟ್ಬಿಡ್ತೀವಿ. ನಮಗೇನು ನಮ್ಮ ಸ್ವಭಾವ, ನಮಗೆ ಯಾವ್ದು ಬೇಕೋ ತಗೋತೀವಿ, ಯಾರು ಆದಂತಲೇ ಕೈ ಬಿಟ್ಬಿಡ್ತೀವಿ. ಹಾಗಾಗ ನಿಜಾನುಭಾವ ವಂಚಿತ ನಿನ್ನ ಜೀವನದಲ್ಲಿ ಪ್ರತಿ ಕ್ಷಣದಲ್ಲೂ ಅನುಭವಕ್ಕೆ ತಂದ್ಕೋಬೇಕು. ಈಗ ಮೊನ್ನೆ ನಾವು ಹೋಗಿ ಯಾತ್ರೆಗೆ ಹೋಗುವಾಗ ಎಲ್ಲರೂ ಬೇಡ ಅಂದ್ರು. ನೀವು ಇವರಿಗೆ ಆ ಮಧ್ಯಪ್ರದೇಶದೊಳಗೆ ಬಹಳ ಡೇಂಜರ್ ಪ್ರದೇಶ, ನೀವು ಹೋಗಬಾರ್ದು, ರಾತ್ರಿ ಹೊತ್ತು ಪ್ರಯಾಣ ಮಾಡಬಾರ್ದು. ನಾನು ಅಭಿರ್ತೋ ನಾರಸಿಂಹಸ್ತು ಪುಷ್ಟತೋ ಗೋಪಿನನ್ನ ಹೇಳ್ಕೊತ ಹೋಗಿಬಿಟ್ಟಿ, ಏನು ಆಗಲಿಲ್ಲ. ಇದು ಒಂದು. ಇನ್ನೊಂದು, ಆ ಮಧ್ಯಪ್ರದೇಶ ರಸ್ತೆ ಒಳಗೇನೆ ಆ ಬೋ ನಮಗಾನು ಕೆಟ್ಟು ಹೋಗ್ಬಿಡ್ತದೆ, ಬ್ರೇಕ್ ಫೇಲ್ ಆಗಿ ಹೋಗ್ಬಿಡ್ತದೆ. ನೋಡಿ, ಅಲ್ಲಿಂದ ನಮ್ಗೆ ಎಲ್ಲಿವರೆಗೂ ಏನೇನು ಆಗಿಲ್ಲ ಅಂತೇಳಿ ನಾವು ಅಲ್ಲಿಂದ ಅಲಹಾಬಾದ್ಗೆ ಹೋದ್ವಿ. ಯಾಕೆ? ಅಲ್ಲಿ ಹುಣ್ಣಿ ಸ್ನಾನ ಮಾಡಬೇಕು ಅಂತಕ್ಕಂಥ ಅಪೇಕ್ಷೆ, ಮುಂದೆ ಇಚ್ಛೆ ಅದು ಅದು ಪೂರೈಸಬೇಕು ಅಂತ ಭಗವಂತ ಆ ವ್ಯಾಧಿ ಏನು ಮಾಡಿಲ್ಲ, ಅಲ್ಲೇನು ಜಖಮ್ ಆಗುತ್ತದೆ. ಆದರೆ ಅಲ್ಲಿವರೆಗೂ ಹೋಯ್ತು, ಅಲ್ಲಿ ಸ್ನಾನ ಆಯಿತು. ಮಾರನೇ ದಿವಸ ಅವತ್ತು ಪದ್ಮಕ ಯೋಗ ಗೋಮತಿ ಸ್ನಾನಕ್ಕೆ ಹೋಗ್ಬೇಕು ಅಂತ ಪರಮಾತ್ಮನ ಇಚ್ಛೆ ಅದು. ನಿನ್ನ ಚಿತ್ತಕ್ಕೆ ಬಂದು ಎನ್ನ ಚಿತ್ತಕ್ಕೆ ಬರಲಿ ಅನ್ಯಥಾವಾಗಲಿ ಅದು ಕೆಡಿಸಬಾರ್ದು ಅಂತ ತಿಳ್ಕೊಂಡ ಭಗವಂತ ಅಲ್ಲಿವರೆಗೂ ಕರ್ಕೊಂಡು ಹೋದ. ಅಲ್ಲಿ ಹೋದ ಮೇಲೆ ಕೆಟ್ಟೋಯ್ತು. ಇದು ನಮ್ಮ ಅನುಭವಕ್ಕೆ ಇಂಥವ್ ತಂದ್ಕೋಬೇಕು. ಇಂಥವ್ ಅನೇಕ ಘಟನೆಗಳು ಆಗ್ತಿತ್ತು ನಮ್ಮ ಜೀವನ, ಆಗ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ನೋಡೋ. ನಾನು ಬುದ್ಧಿವಂತಿಕೆಯಿಂದ ನಾ ಮಾಡ್ಕೊಂಡು ಹೋದೆ, ಅದಕ್ಕೆ ಬಂದೆ. ನಿನ್ನ ಅನುಗ್ರಹ ಅನ್ಬಿಟ್ರೆ ದೇವರು ಪ್ರೀತನಾಗ್ತಾನೆ. ಇದು ನಿಜಾನುಭಾವ ವರ್ಜಿತ. ಈ ರೀತಿ ನಿನ್ನ ಜೀವನದ ಘಟನೆಗಳನ್ನ ಭಗವಂತನು ಅನುಗ್ರಹ ಅಂತ ತಿಳಿದುಕೊಳ್ಳದೇನೆ ನನ್ನ ಪ್ರಯತ್ನ ನಾನು ಸಾಧನೆ ಮಾಡಿದ್ದೇನೆ, ನಿನಗೆ ಹರಿ ಅನುಗ್ರಹವಾಗಲಂತು. ನೀ ಹರಿ ಅವನು ಮಾಡ್ತಾನೆ, ಹರಿ ಅನುಗ್ರಹ ಮಾಡ್ತಾನೇನು? ಏ ಆವಾಗ ಹರಿ ಅನುಗ್ರಹ, ಹರಿಯಿಂದ ಬಿಂಬ ಒಳಗೆ ನಿಂತ್ಕೊಂಡು ಮಾಡ್ಬೇಕು. ಹರಿಯಿಂದ ಬಿಂಬನೆ, ಬಿಂಬ ಅಂತ ನೇರವಾಗಿ ಎಂದು ಹೇಳಿದ ಸಾಮಾನ್ಯವಾಗಿ ಹರಿ ಎಂಬ ಶಬ್ದಿಂದಲೇ ಹೇಳ್ತಾ ಇದ್ದಾನೆ. ಆಯ್ತು, ಹರಿ ಅನುಗ್ರಹವಾಗಲ್ಲ. ಹರಿ ಅನುಗ್ರಹ ಅಂದ್ರೆ ಪ್ರಯತ್ನ ಒಳಗಿನಿಂದ ಆಗ್ಬೇಕು, ಹೊರಗಿನಿಂದಲ್ಲ ಪ್ರಯತ್ನ. ಒಳಗೆ ಬಿಂಬಕ್ರಿಯೆ ಪ್ರತಿಬಿಂಬಕ್ರಿಯೆ ಅಂದಾಗ ಆ ಬಿಂಬಕ್ರಿಯೆ ನಡೆದೇ ಹೋದಾಗ ಈ ದೇಹದಲ್ಲಿ ಪ್ರಯತ್ನವಾಗಲ್ಲ, ನೀನು ಉನ್ನತಿ ಆಗೋತಿ. ಇದು ಆಚಾರ್ಯರ ಅಭಿಪ್ರಾಯ. ನಾವು ನಮ್ಮ ಪ್ರಯತ್ನಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂತ ಗಮನದಲ್ಲಿಟ್ಕೊಂಡು ನಾವೇನು ಮಾಡ್ತೀವಿ, ಶ್ಲೋಕಗಳನ್ನು ಬರಲು ಮಾಡ್ತಾ ಇದ್ದೀವಿ. ಅಲ್ಲಿ ನಿಜಾನುಭಾವ ವರ್ಜಿತ ಮಗಲಿದ್ದರೆ ನಾವು ಮಹಾಪ್ರಯತ್ನ ವರ್ಜಿತ ಮಗಲು ಹಾಕ್ತೀವಿ. ಎಷ್ಟು ಆಚಾರ್ಯರಿಗೆ ದ್ರೋಹ, ವೇದವ್ಯಾಸ ದೇವರಿಗೆ ದ್ರೋಹ, ನಮ್ಗೆ ಯಾಕಿಷ್ಟು ದುರಾಗ್ರಹ ಅಂತ ಹೇಳಿದ್ರು. ಯಾಕೆ ಬೇಕು? ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಸರ್ವಕರ್ತ, ನಾಣ್ಯ ತೋರಿಸಿ ಕರ್ತ, ನಾಣ್ಯ ತೋರಿಸಿ ಭೋಕ್ತ, ಸುಧಾವಾಚ್ಯ. ಜಗತ್ತಿನಲ್ಲಿ ಭಗವಂತನಿಗೆ ಬಿಟ್ಟು ಅನ್ಯ ಕರ್ತನಿಲ್ಲ, ಅನ್ಯ ಭೋಕ್ತನಿಲ್ಲ ಅಂತ ಇರೋವಾಗ ಅದನ್ನು ಎತ್ತಿಡಬೇಕೆ ಹೊರತು ಸರ್ವದಾ ವಿಷ್ಣು ಸರ್ವೋತ್ತಮತ್ವಂತ ಪ್ರತಿಪಾದೆ ಆಚಾರ ಮಾಡಿದೆ. ಅದು ಇದನ್ನು ಬಿಟ್ಟು ಈ ರೀತಿ ಮಾಡುವಾಗ ಗತಿಯೇನು? ನಮ್ಮ ಪಾಡು ಏನಾಗಲಿ, ನಾವು ನರಕಕ್ಕೆ ನಂಬಿದವರು ಗತಿಯೇನು? ದೊಡ್ಡವರು ಅಂತ ನಂಬಿ ಬಂದಿರುವಾಗ ಡಾಕ್ಟರ್ ಹತ್ರ ಹೋಗಿ ಸ್ವಾಮಿ ನಮ್ಮ ರೋಗ ಪರಿಹಾರ ಮಾಡಿದ್ರೆ ಪ್ರಾಣನೇ ಪರಿಹಾರ ಮಾಡಿದ್ರೆ ಏನ್ ಮಾಡಬೇಕು? ಅದಕ್ಕೋಸ್ಕರವಾಗಿ ಅದಕ್ಕೆ ಹೇಳ್ತಾರೆ ಈ ರೀತಿಯ ವೇದಶಾಸ್ತ್ರ ಏನು ಕೇಳಿದರೇನು, ನೀನು ಏನು ಕೇಳಿದ ಏನು ಪ್ರಯೋಜನ? ಭಗವಂತನ ಅರ್ಥ ಮಾಡಿಕೊಳ್ಳದೇನೆ, ಅರ್ಥ ಮಾಡಿಕೊಳ್ಳದೇನೆ ನೋಡಿದರೇನು, ಏನ್ ನೋಡಿದರೇನು ಪ್ರಯೋಜನ? ಓದಿದರೇನು? ಬೆಳಗಿಂದ ಸಂಜೆವರೆಗೂ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ, ಆಚಾರ ಸರುಮೂಲ ಗ್ರಂಥ ಅಧ್ಯಯನ ಮಾಡ್ತಾ ಇದ್ದೀವಿ, ಪಾರಾಯಣ ಮಾಡ್ತಾ ಇದ್ದೀವಿ, ಭಾಷ್ಯ ಪಾರಾಯಣ ಮಾಡ್ತಾ ಇದ್ದೀವಿ, ಸುಧಾ ಪಾರಾಯಣ ಮಾಡ್ತಾ ಇದ್ದೀವಿ. ಪಾಡಿದರೇನು, ಓದಿದರೇನು, ಕೇಳಿದರೇನು? ಬೆಳಗಿಂದ ಸಂಜೆವರೆಗೂ ಒಂದು ಕ್ಷಣ ಪುಸ್ತಕದಿಂದ ಪ್ರವಚನ ಮಾಡ್ತಾ ಇದ್ದೀವಿ. ಪ್ರವಚನ ಶ್ರೇಷ್ಠ ನೋಡಿ, ಆಚಾರ್ಯ ಹೇಳ್ತಾ ಚೈತ್ಯ ಪ್ರವಚನ ಮಾಡ್ತಾ ಇದ್ದೀವಿ ನೋಡ್ರಿ. ಕೇಳಿದರೇನು, ಪಾಡಿದರೇನು? ಬೇಕಾದಷ್ಟು ನಮ್ಮ ಸಂಗೀತ ದೇವರು ಕೊಟ್ಟಿದ್ದಾನೆ, ಬೇಕಾದಷ್ಟು ಹಾಡ್ತಾ ಇದ್ದೀವಿ. ದೇವರು ಕೇಳ್ತಾನೆ, ಸಂಗೀತ ಪ್ರಿಯ ಪರಮಾತ್ಮ ಪ್ರಿಯ, ಯಾವಾಗ ಕೇಳ್ತಾನೆ? ದೈನ್ಯತೆಯಿಂದ ಹೇಳುದು. ಅದಕ್ಕೆ ಅಂತಾರೆ ದೇವರ ನಾಮ ಹೇಳುವಾಗ ತನ್ಮಯರಾಗಿರ್ಬೇಕು, ಕೇಳುವವರಿಗೂ ಪರಿಣಾಮ ಆಗಬೇಕು, ನಮಗೂ ಆನಂದವಾಗ್ತಿರಲಿ. ಆದ್ದರಿಂದ ಕೇಳಿದರೇನು, ಪಾಡಿದರೇನು, ಮಾಡಿದರೇನು ದಿನ ದಿನ
ಕೇಳನೋಗರಿ ತಾಳ ನೋವೋ ತಾಳಮೇಳಗಳಿತು ಪ್ರೇಮವಿಲ್ಲದ ಗಾನ ಕೇಳನೋ ಕರಿ ತಾಡನೋ ತಂಬೂರಿ ಮೊದಲಾದ ಅಖಿಲ ವಾದ್ಯಗಳಿದ್ದು ಕೊಂಬು ಕೊಳ್ಳಲು ಧ್ವನಿ ಸ್ವರಗಳಿದ್ದು ತುಂಬುರು ನಾರದರ ಗಾನ ಕೇಳುವ ಗರಿ ನಂಬನೋ ಎಂದಿಗೂ ಈ ಡಂಬಕದ ಕೂಗಾಟವ ಕೇಳನೋ ಕರಿ ತಾಳನೋ ನಾನ ಬಗೆಯ ರಾಗ ಭಾವ ತಿಳಿದು ಸ್ವರ ಜ್ಞಾನ ಮನೋಧರ್ಮ ಜಾತಿಯಿತು ಮತ್ತೆ ದಾನವಾರಿಯ ದಿವ್ಯವ ನಾಮರಹಿತವಾದ ಹೀನ ಸಂಗೀತ ಸಾಹಿತ್ಯಕ್ಕೆ ಬಲಗಿತ್ತು. ಏನು ನಾಮ ಹೇಳಿದ್ರು ಭಗವಂತನ ದೊಡ್ಡವರು ಮಾಡಿದ ಭಗವಂತನ ದೇವರ ನಾಮಗಳು ಹೇಳು, ಪರಮಾತ್ಮ ಪ್ರೀತನಾಗ್ತಾರೆ. ಒಮ್ಮೆ ಎಲ್ಲ ಒಮ್ಮೆ ಮನಸ್ಸು ದೇವರಲ್ಲಿ ಹೋಗ್ತದೆ, ಪರಮಾತ್ಮನ ಮಹಿಮೆಯನ್ನು ಹೇಳುವಾಗ ಅಂತಃಕರಣ ತುಂಬ ಬತ್ತಿರ್ತದೆ. ಆ ರೀತಿಯಾಗಿ ಹೇಳ ಮತ್ತೆ ಹಾಗಾದ್ರೆ ಏನು ಹಾಗಾದ್ರೆ ನಾವು ದೇವರ ನಾಮ ಹೇಳಲೇಬಾರ್ದಾನೆ ಅಲ್ಲ. ಅಡಿಗಡಿಗಾನಂದವ ಬಾಷ್ಪ ಪುಳಕದಿಂದ ನಡೆ ನುಡಿಗೆ ಶ್ರೀಯೇ ಹರಿಯನ್ನು ತಾ ದೃಢ ಭಕ್ತರನ್ನು ಕೂಡಿ ಹರಿ ಕೀರ್ತನೆ ಪಾಡೆ ಕಡೆಗೆ ಪುರಂದರ ವಿಠಲಾನಂದರೆ ಕೇಳ್ಬವ ಕೇಳನೋ ಕರಿ ತಾಡದೋ. ಅದಕ್ಕೆ ಸಂಗೀತ ಹೇಳಬಾರ್ದು ಅಂತಲ್ಲ, ಹೇಳಬೇಕು ಭಗವಂತನ ನಾಮಗಳನ್ನು ಕೊಂಡಾಡ್ತಕ್ಕಂತ ದೇವರ ನಾಮಗಳನ್ನೇ ಹೇಳಬೇಕು. ಒಮ್ಮೆಲ್ಲ ಒಮ್ಮೆ ಅಂತಃಕರಣ ಶುದ್ಧಿ ಆದ್ರೆ ಕಣ್ಣಲ್ಲಿ ಆನಂದ ಬಾಷ್ಪ ಬಂದೇ ಬರ್ತದೆ. ಭಗವಂತನ ಮಹಿಮೆಗಳನ್ನ ಹೇಳುವಾಗ ಆನಂದ ಬಾಷ್ಪ ತಾನಾಗಿ ಬರ್ತದೆ. ಆ ರೀತಿ ಇರ್ತಕ್ಕಂತಹದ್ದಲ್ಲಿ ಅದು ಮಾಡಿದರೇನು ಬೇಕಾದಷ್ಟು ದೇವರ ಪೂಜೆ ಬೇಕಾದ ಕರ್ಮ ಮಾಡ್ತಾ ಇದ್ದೀವಿ. ದಿನ ದಿನದಿ ದಿನ ದಿನದಿ ಶ್ರೀನಿವಾಸನ ಜ್ಞಾನ ಅದ್ರೆ ಏನ್ ಮಾಡಬೇಕು? ಇವೆಲ್ಲ ನಿಮ್ಗೆ ಲೌಕಿಕವಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಬೇಡ ಇಡೋನ್ ತ್ವರಿ ಅಂತ ಹೇಳ್ತು. ಮಾಡಬೇಡ ಅಂತ ಅಲ್ಲ ಅರ್ಥ, ಅದ ಮಾಡ್ಲಿಕ್ಕೆ ಆಗ್ಲಿಲ್ಲಪ್ಪ. ನಾವು ಲೌಕಿಕ ವ್ಯವಹಾರ ಬೆಳಗ್ಗೆ ನಾವು 7:00 ಮನೆ ಬಿಟ್ಟರೆ ರಾತ್ರಿ 10 ಸೇರ್ತೀವಿ. ನಾವು ನಮ್ ಜೀವನದ ಗತಿ ಏನು? ಈ ರೀತಿಯಾಗಿ ನೀವು ಹಗಲು ರಾತ್ರಿ ಮೂಗಿಟ್ಕೊಂಡು ಕೂತ್ಕೊಂಡು ನೀವು ಶಾಸ್ತ್ರಾಧ್ಯಯನ ಮಾಡುವ ರಚನೆ ಮಾದಿಯವ್ರು ಮಾಡುವ ದಾನ ಧರ್ಮ ಹೆಂಡತಿ ಮಕ್ಕಳ ಗತಿ ಏನ್ರಿ ಮನೆಯೊಳಗೆ? ಈಗ ಯಾರಿಗೋ ನಮ್ಮಂಥವ್ರು ಬೇರೆ ಕೆಲಸ ಇರಲ್ಲ, ನಾವೇನ್ ಮಾಡ್ಲಿ ಕೇಳೋರಿಲ್ಲ. ಸಂಸಾರ ಜವಾಬ್ದಾರಿ, ಸಂಸಾರ ಜವಾಬ್ದಾರಿ ಇರೋರಿಗೆ ನೀವು ಈ ರೀತಿ ಮಾಡು ಅಂತ ಹೇಳ್ಬಿಟ್ಟು ಇರೋ ಕೆಲಸಗಳು ಬಿಟ್ಟು ಬಿಟ್ಟು ಅವ್ರು ಮಾಡಿದ್ರೆ ಅವ್ರ ಗತಿ ಏನ್ರಿ? ಜೀವನ ಹೇಗಾಗಬೇಕು ಅದು ಯಾವ ಶಾಸ್ತ್ರವೂ ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ಮತ್ತೇನಾಗಲಿ ಶ್ರೀನಿವಾಸನ ಜ್ಞಾನ, ಯಾವುದೇ ವಸ್ತುವನ್ನು ನೋಡು ಅಲ್ಲಿ ರಮಾ ಸಮೇತನಾಗಿ ಭಗವಂತ ಇದ್ದಾನೆ. ಶ್ರೀನಿವಾಸನ ಜ್ಞಾನ ಕರ್ಮ, ಅಲ್ಲಿ ಏನೇ ಕ್ರಿಯೆ ಕಂಡು ಬರ್ತಾರೆ ಅದು ಸ್ವಾಮಿ ನಿಂದ ಸ್ವಾಮಿ ಕ್ರಿಯೆ, ಏನೇ ಕ್ರಿಯೆ ಕಂಡು ಬರ್ತಾರೆ. ಶ್ರೀನಿವಾಸನ ಜ್ಞಾನ ಕರ್ಮ ಸದಾನುರಾಗದಿ ನೆನೆದು ತತ್ತತ್ ಸ್ಥಾನದಲ್ಲಿ ತದ್ರೂಪ ತನ್ನಾಮಕನ ಸ್ಮರಿಸದಲ್ಲೇ ಏನು ಕೇಳಿದರೆ. ಇದು ವಿಷ್ಣು ರಹಸ್ಯ, ಇದೇ ಮಾತೇ ಹೇಳ್ತಾರೆ ಹೈಗ್ರೀವ್ ದೇವರ ಉಪದೇಶ. ಮುಖ್ಯು ಭಾವಯೇದ್ ವಿಷ್ಣು ಸದಾ ಸರ್ವತ್ರ ವಸ್ತು ಶೋಭೋ. ಹೈಗ್ರೀವ್ ದೇವರು ಬ್ರಹ್ಮದೇವರಿಗೆ ಉಪದೇಶಿಸಿದ್ರು ವಿಷ್ಣು ರಹಸ್ಯ ಪಂಚರಾತ್ರ ಹೇಳ್ತಾ ಇದ್ದಾರೆ. ಮುಮುಕ್ಷು ಮೋಕ್ಷಾಪೇಕ್ಷೆ ಇರ್ತಕ್ಕಂಥವನಿಗೆ ಭಾವ ಏದ್ ವಿಷ್ಣು, ವಿಷ್ಣು ವ್ಯಾಪ್ತನಾಗಿರ್ತಕ್ಕಂತಹ ಶ್ರೀಹರಿಯನ್ನ ಈ ರೀತಿ ತಿಳ್ಕೋಬೇಕು. ಯಾವಾಗ? ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಸಂಧ್ಯಾಕಾಲ ಆಗಲ್ಲ, ಸದಾ ಅಂತ. ಸದಾ ನೀನು ಎಲ್ಲಿ ಹೋಗುವಾಗ, ನಿಂತುವಾಗ, ಮಲಗುವಾಗಲಿ, ಏಳುವಾಗಲಿ, ಕುಳಿತು ಮಾತಾಡುತ್ತಲೇ, ಮನೆಯಲ್ಲಿ ಕೆಲಸಗಳ ಮಾಡುತ್ತಲೇ, ಮೈ ತೆಳುವಾಗಿ ಬರುವಾಗ ಅದಕ್ಕೆ ಪರಮಾತ್ಮನ ಸ್ಮರಣೆಗೆ ಯಾವ ದೇಶ ಕಾಲ ಸೀಮಿತಿ ಇಲ್ಲ. ವಿಷ್ಣು ದಿವ್ಯಾದಿ ನಾಮಾನಿ ಸರ್ವದಾ ಪರಿಕೀರ್ತಿಯೇ ಅಂತ ಆಚಾರ್ಯರು ಮಾತು. ಅನ್ಯ ದೇವಸ್ಯ ನಾಮಾನಿ ನಾಶುಚಿ ಪರಿಕೀರ್ತೆಯೇ. ಇದು ಕೃಷ್ಣಾವೃತ ಮಹಾರ್ಣದ ಮಾತು. ಅದಕ್ಕೋಸ್ಕರವಾಗಿ ಹೇಳ್ತಾರೆ ಶ್ರೀನಿವಾಸನ ಜ್ಞಾನ, ಪ್ರತಿಯೊಂದು ವಸ್ತುವಿನಲ್ಲೂ ಲಕ್ಷ್ಮೀ ಸಹಿತನಾಗಿ ನೀನಿದ್ದಿ ಸ್ವಾಮಿ. ಲಕ್ಷ್ಮೀದೇವಿ ಪ್ರಕೃತಿ ಅಭಿಮಾನಿಯಾಗಿದ್ದಾಳೆ. ಪ್ರಕೃತಿಯ ವಿಕಾರ ನನಗೆ ಆ ವಸ್ತು ನನಗೆ ಅಲ್ಲಿ ಕಾಣಿಸ್ತಾ ಇದ್ದೇನೆ. ಒಳಗೆ ಅಂತರ್ಯಾಮಿಯಾಗಿ ನೀನಿದ್ದಿ ಲಕ್ಷ್ಮೀ ಸಹಿತನಾಗಿ. ಶ್ರೀನಿವಾಸನ ಜ್ಞಾನ ಕರ್ಮ, ಅಲ್ಲೊಂದು ಏನೋ ಒಂದು ಕ್ರಿಯೆ ಕಂಡು ಬರ್ತಾರೆ. ಹೂವಿನಲ್ಲಿ ವಾಸನೆ ಕಂಡು ಬರ್ತಾರೆ, ಅನೇಕ ರೂಪ ಕಂಡು ಬರ್ತಾರೆ ಹೂವಿನಲ್ಲಿ, ಹಣ್ಣಿನಲ್ಲಿ ರಸ ಕಂಡು ಬರ್ತಾರೆ. ಹೀಗೆ ಬೇಕಾದ ಜಗತ್ತನ್ನು ಅದಕ್ಕೆ ಭಗವಂತನ ಸ್ಮರಣೆಗೆ ನೀ ದೇವರ ಮನೆ ಕೂತ್ಕೊಂಡು ಮಾಡಬೇಕಾದಿಲ್ಲ ಅಂದ್ರೆ ಆಚಾರ್ಯರು ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ. ದೇವ್ರ ಪೂಜೆ ಬಿಡಬೇಕು ಅಂತ ಅಲ್ಲಪ್ಪ, ಇದು ಸರ್ವಕರ್ಮಾಣಿ ಸಂಕುಚ್ಯ ಮಾಮೇಕಂ ಶರಣಂ ವ್ರಜ. ಭಗವಂತನಿಗೆ ಜ್ಞಾನ ಬರುವುದಕ್ಕೆ ಪ್ರತಿಮಾಗಳು ಸಾಧಿಗ್ರಾಮಗಳು ಅಚ್ಚೆ ಹೊರ್ತು ಅವೇ ದೇವರಲ್ಲ. ಆದರೆ ನೀನು ಚಿತ್ರ ವಿಚಿತ್ರವಾದ ಜಗತ್ತನ್ನು ನೋಡು, ಭಗವಂತನ ನೋಡು. ಈಗ ನಾವು ಟಿವಿಯಿಂದ ತತ್ವ ವಿರುದ್ಧ ಅಂತ ಹೇಳ್ಬಿಡ್ತೀವಿ, ನಾವೇ ನೋಡ್ತಿರ್ತೀವಿ ಮನೆಯೊಳಗೆ. ಹೊರಗಡೆ ತತ್ವ ವಿರುದ್ಧ ಅಂತ ಹೇಳ್ತಿರ್ತೀವಿ, ನಾವೇ ಮನೆಯೊಳಗೆ ಹಗಲು ರಾತ್ರಿ ಟಿವಿ ಅದರೊಳಗೆ ನೋಡಬೇಕಾದ ಕೆಲವು. ಈಗ ನ್ಯಾಷನಲ್ ಜಿಯೋಗ್ರಾಫಿಕ್ ಅನ್ನೋ ಒಂದು ಚಾನಲ್ ಅದು, ಡಿಸ್ಕವರಿ ಚಾನಲ್ ಅಲ್ಲಿ ನೋಡಬೇಕು. ಪರಮಾತ್ಮನ ಸೃಷ್ಟಿ ಆಕಾಶ ವಾಯುವ್ಯ ಅರಣ್ಯ ಗ್ರಾಮ್ಯಾಸ್ತಿ ಸಮುದ್ರದಲ್ಲಿ ಎಷ್ಟು ತರಹ ಪ್ರಾಣಿಗಳು, ಆಮೇಲೆ ಅಡವಿಯಲ್ಲಿ ಎಷ್ಟು ತರಹ ಪ್ರಾಣಿಗಳು, ಆಕಾಶದಲ್ಲಿ ಎಷ್ಟು ತರಹ ಪ್ರಾಣಿಗಳು, ಎಲ್ಲ ಪ್ರಾಣಿಗಳಿಗೆ ದೇವರು ಹೇಗೆ ಆಹಾರ ಒದಗಿಸ್ತಾ ಇದ್ದಾನೆ. ಆನೆ 10 ಮನವ ಆಹಾರವನ್ನು ತಾನೇ ತಂದು ಕೊಡುವ ಅಂತ ಹೇಳಿದ್ದಾನೆ. ಹೇಗೆ ಒಂದು ಪ್ರಾಣಿ ಇರ್ತದೆ ಅದು ಹೋಗ್ತಿ ಇನ್ನೊಂದು ಪ್ರಾಣಿ ಹೋಗಿ ಅದ್ರ ಬಾಯಿಗೆ ಬೀಳ್ತಿರ್ತದೆ. ಅದು ಹೊರಗೆ ಹೋಗೋದು ಬೇಡ, ಸಾಯಂಕಾಲ ನಾವು ನೋಡಿ ಕೊಡುಗೆ ಹಲ್ಲಿ ಕೂತಿರ್ತೀವಿ, ಹಲ್ಲಿ ಕೂತಿರೋವಾಗ ಸೊಳ್ಳೆ ಬಟ್ಟು ಅದ್ರ ಬಾಯಿಗೆ ಬೀಳ್ತಿರ್ತಾರೆ. ಯಾಕಂದ್ರೆ ಸಾಯ್ಬೇಕು ಅಂತ ಅಪೇಕ್ಷೆ, ಅದಕ್ಕೆ ಆಹಾರ ಅದೇ ಜೀವೋ ಜೀವಸ್ಯ ಜೀವನು. ಪರಮಾತ್ಮ ಆ ಆಹಾರವನ್ನು ತಂದು ಆ ಸೊಳ್ಳೆಗೆ ಪ್ರೇರಣೆ ಮಾಡಿ ತಂದು ಅದ್ರ ಬಾಯಾಗೆ ಬೀಳ ಹಾಗೆ ಮಾಡ್ತಾರೆ. ಎಲ್ಲ ನೋಡ್ಬೇಕು ಪರಮಾತ್ಮನ ಚಿತ್ರ ವಿಚಿತ್ರವಾದ ಮಹಿಮೆಯನ್ನ. ನಾವು ಪುಸ್ತಕಗಳು ಬರೆಯುತ್ತೇವೆ, ದೇರ್ ಆಲ್ ಗೈಡ್ ಲೈನ್ಸ್ ಅಷ್ಟೇ ಪುತ್ರ. ನಮ್ ಗೈಡ್ ಮಾಡುವುದಕ್ಕೆ ನಾವು ಸರ್ಕಲ್ಗೆ ಹೋಗಿ ಕೈ ಮರಗಳು ಹಾಕಿದ್ದಾರೆ. ಈ ಕಡೆಗೆ ಹೋದ್ರೆ ಈ ಊರು, ಈ ಕಡೆಗೆ ಹೋದ್ರೆ ಈ ಊರು, ಈ ಕಡೆಗೆ ಹೋದ್ರೆ ಅದು ಗೈಡ್ ಲೈನ್ಸ್ ಅಷ್ಟೇ. ಅಲ್ಲಿ ಕೂತು ಬಿಟ್ರೆ ಹೋಗ್ತೀವಿ ನಾವು. ಹೋಗಿ ಹಾಗೆ ನಮ್ಮ ಜೀವನದಲ್ಲಿ ಅನುಸಂಧಾನಕ್ಕೆ ಭಗವಂತನ ತಂದುಕೊಟ್ಟಿರ್ಬೇಕು. ಸಣ್ಣದು ಪುಟ್ಟದೋ ಅದಕ್ಕೆ ಇಲ್ಲೇ ಆವ ಪರಿಯಿಂದಾದರೂ ಚಿಂತಿಸಿದ ಕರುಮಾನವಿಲ್ಲ ಅಂತ ಜಗನ್ನಾಥ ದಾಸು. ಅದಕ್ಕೋಸ್ಕರ ಶ್ರೀನಿವಾಸನ ಜ್ಞಾನ ಕರ್ಮ ಸದಾ ಅನುರಾಗದಿ ನೆನೆದು ತತ್ತತ್ಸ್ಥಾನದಲ್ಲಿ ತದ್ರೂಪ ತನ್ನಾಮಕನ. ಆ ರೂಪ ನಿನ್ನದು, ಆ ನಾಮ ಅದನ್ನು ಬಿಟ್ಟು ಮುಮುಕ್ಷುಹೋ ಭಾವೇ ದ್ವಿತ್ಯು ಸದಾ ಸರ್ವಸ್ತ್ರ ವಸ್ತು ತತ್ತ ಶಬ್ದ. ಶಬ್ದ ಅಂದ್ರೆ ಆ ನಾಮ, ಆ ನಾಮ ನಿಂದ ಸ್ವಾಮಿ. ಪ್ರತಿಯೊಂದು ವಸ್ತುಗೊಂದು ಹೆಸರು ಉಂಟೇ ಉಂಟು, ಆ ಹೆಸರು ವಸ್ತುವಿಂದಲ್ಲ, ಅದು ನಿಂದ. ತತ್ತ ಶಬ್ದ ಅರ್ಥ, ಅರ್ಥ ಅಂದ್ರೆ ಪಂಚಭೂತಗಳು. ಪಂಚಭೂತಗಳಿಂದ ಆದ ದೇಹ ಇದು. ಆ ಯಾವುದೇ ಒಂದು ವಸ್ತು, ಆ ಪಂಚಭೂತಗಳ ಮಿಶ್ರಣವೇ ಒಂದು ವಸ್ತು ಅಂತಕ್ಕಂತಹ ಪೃಥ್ವಿ ಅಪ್ಪು ತೇಜಸ್ಸು ವಾಯು ಆಕಾಶ. ಅದು ಆ ಒಂದೊಂದು ವಸ್ತುಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಸೇರಿಸಿದ್ದಾನೆ ದೇವರು. ಅದು ಬೇರೆ ತತ್ತ ಅರ್ಥ ಕುನಿನಂ. ಅಲ್ಲಿ ಏನು ಒಂದು ಕ್ರಿಯೆ ಕಂಡು ಬರ್ತಾ ಇದೆ, ಅದು ನಿಂದು ಸ್ವಾಮಿ. ಗುಣಿನಂ ಸ್ವತಂತ್ರಂಚ ನಿಯಾಮಕಂ. ಹಾಗಾದ್ರೆ ಅವನೇ ಇವನೇನಾದಾನೆ, ಅವನು ಸ್ವತಂತ್ರ, ಇದು ಅಸ್ವತಂತ್ರ. ಅವನ ನಿಯಾಮಕ, ಇದು ನಿಯಮ. ಮಹಿಮಾನಂ ಭಗವತು ಯಯೇವಂ ಪ್ರಯತೋ ನರಹ. ಪರಮಾತ್ಮನ ಇದೇ ಮಹಾತ್ಮ ಜ್ಞಾನ. ಈ ಮಹಾತ್ಮ ಜ್ಞಾನವನ್ನು ತಿಳಿದುಕೊಂಡು ಪ್ರಯತ್ನ ಪೂರ್ವಕವಾಗಿ ಒಬ್ಬರಕ್ಷ ಶೃಣುತೆ ಪಠತೆ ನಿತ್ಯಂ ಕರ್ಮ ಬಂಧಾತ್ ಸಮುಚ್ಯತೆ. ಇದನ್ನೇ ಹೇಳಬೇಕು, ಇದನ್ನೇ ಕೇಳ್ತೇವೆ ನಾವು. ಇದನ್ನೇ ಹೇಳಲ್ಲ, ಇದು ಹೇಳಿದ್ರೆ ಡ್ರೈ ಸಬ್ಜೆಕ್ಟ್ ಯಾರಿಗೆ ಬರ್ತಾರೆ? ಡ್ರೈ ಸಬ್ಜೆಕ್ಟ್ ಯಾರು ಬರ್ತಾರೆ ನಮಗೆ? ಅದಕ್ಕೋಸ್ಕರ ನಾವು ಜನರಂಜನೆಗೋಸ್ಕರವಾಗಿ ಏನು ಬೇಕಾದ್ರೂ ಹೇಳ್ಬಿಡ್ತೀವಿ. ಅದಕ್ಕೋಸ್ಕರ ಶೃಣುತೆ ಪಠತೆ ಇದನ್ನೇ ಹೇಳ್ತಿರ್ಬೇಕು, ಇದನ್ನೇ ಕೇಳ್ತೇವೆ. ಅವನು ಪ್ರಯೋಜನ ಕರ್ಮ ಬಂಧಾತ್ ಸಮುಚ್ಯತೆ. ಕರ್ಮನಾಶವಾಗುತ್ತೆ, ಕರ್ಮನಾಶವಾಗಬೇಕಾದ್ರೆ ಎಷ್ಟು ಸುಲಭ. ಇನ್ನು ಮುಮುಕ್ಷೋಹ ಏಕ ದೇವ ಅನು, ಇದು ಇನ್ನೂ ಬಹಳ ಇಂಪಾರ್ಟೆಂಟ್. ಕಿಮ ಅನ್ಯ ಶಾಸ್ತ್ರ ಸಂಗ್ರಹ ಅಂತ ಹೇಳಿದ್ರು, ಮೋಕ್ಷಾಪೇಟಿ ಸಾಕು, ಇನ್ನು ಉಳುಕಿ ಇದನ್ನೇ ಉಪದೇಶ ಮಾಡದೇ ಇರ್ತಕ್ಕಂತಹ ಶಾಸ್ತ್ರಗಳು ಬೇಕಾದಷ್ಟು ಓದಿದ್ದೇನೆ. ಕಿಂ ಏನು ಪ್ರಯೋಜನ? ಕಿಂ ಅನ್ಯ ನಾಲನೇ ತದ್ ಭವೇದ್ಯ ತಸ್ಯ ಸರ್ವಾಗಮೈಶ್ಚ ಕಿಂ ಅಂತ ಹೇಳಿ. ಇಷ್ಟು ಜ್ಞಾನ ಇರ್ತಕ್ಕಂಥವನಿಗೆ ಉಳುಕಿ ವೇದ ಶಾಸ್ತ್ರದಿಂದ ಆಗ್ಬೇಕಾದಿಲ್ಲ ಅಂತ ನೋಡಿ. ಯಾಕೆ ಎಲ್ಲ ಓದಿ ತಿಳ್ಕೊಂಬುದು ಇಷ್ಟೇನೆ, ಎಲ್ಲ ಓದಿ ತಿಳ್ಕೊಂಬುದು ಯಾತಕ್ಕೆ ಓದೋ ಜಾತಕ್ಕೆ ಇದು ಜ್ಞಾನ ಬರೋದಕ್ಕೋಸ್ಕರ ಎಲ್ಲ ಓದಿ ಈ ಜ್ಞಾನವೇ ಬಂದರೆ ಹೋದ್ರೆ ಕಿಂ ಏನು ಪ್ರಯೋಜನ? ಈ ಜ್ಞಾನದ ನಿಮ್ಗೆ ಉಳುಕಿ ಶಾಸ್ತ್ರದಿಂದ ಆಗ್ಬೇಕಾದ ವಿಷ್ಣು ರಹಸ್ಯದ ಮಾತು ಎಷ್ಟು ಸುಲಭ. ಆ ನಾಮ ನಿನ್ನದು, ಆ ರೂಪ ನಿನ್ನದು, ಅಲ್ಲಿ ಕಾಣುವ ಕ್ರಿಯೆ ನಿನ್ನ ಸ್ವಾಮಿ. ನೀ ಲಕ್ಷ್ಮೀ ಸಹಿತನ ನೀ ನಿಂತಿ ಸ್ವಾಮಿ. ಇಷ್ಟು ಜ್ಞಾಪಕ ಬಂದರೆ ಸಹ ಮೋಕ್ಷಕ್ಕೆ ಕಾರಣ. ಒಂದೊಂದು ಸ್ಥಳದಲ್ಲಿ ಈ ರೀತಿ ಜ್ಞಾಪಿಸಿಕೊಂಡಾಗ ನೂರಾರು ಜನ್ಮ ಎತ್ತಲಿಕ್ಕೆ ಹೋಗುವ ಸಂಚಿತ ಕರ್ಮ ನಾಶವಾಗ್ತದೆ. ಇದು ಸಂಶಯ, ನಮ್ಮ ಸಂಶಯ ಇಲ್ಲ, ಸಂಶಯಾತ್ಮ ನಮ್ಮ ಸಂಶಯ, ಸಂಶಯ ಸಂಶಯ ಎಲ್ಲಾ ಸಂ. ಯಾಕೆ ನಾವು ಹಾಗೆ ತುಂಬ ಬಿಟ್ಟಿದ್ದೇವೆ ತಲೆಗಳು, ನಾವು ತುಂಬ ಬಿಟ್ಟಿದ್ದೇವೆ ಎಚ್ಚರಿತ ಮೃಗರಾಗ ಹಾಗಾಗುವುದೇ. ತತ್ತ ತತ್ ಕಾಕ ವಾಸಿದ ಮೇವ ತತ್ತೆ ಅಂತ ಹೇಳು ಭಾಗವತ ತಾತ್ಪರ್ಯ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಈ ತದ್ರೂಪ ತನ್ನ ಏನಪ್ಪಾ ಇದನ್ನು ಹೇಳ್ತಾ ಇದ್ದೀನಿ, ನಾನು ಮಹಾ ಬುದ್ಧಿವಂತ ಅಂತ ಬಹಳ ದೊಡ್ಡ ಪಂಡಿತ, ಅದೆಲ್ಲ ನೋಡಿ ನಾ ಹೇಳ್ತಾ ಇದ್ದೀನಿ, ಹಾಗೆ ನಾನು ತಿಳ್ಕೋಬಾರ್ದು ಅಂತ ಜಗನ್ನಾಥ ದಾಸು. ಮತ್ತೆ ಜ್ಯೋತಿಶಾಸ್ತ್ರ ಪಂಡಿತರು ಅವರೇನು ಸಾಮಾನ್ಯರಲ್ಲ ಅಂಥವ್ರು ಹೇಳ್ತಾರೆ. ಇದು ನಾನು ಬುದ್ಧಿ ವಿದ್ಯಾ ಬಲದಿ ಪೇರಿದ ಶುದ್ಧ ಕಾವ್ಯವಿದಲ್ಲ. ಕೂತ್ಕೊಂಡು ಪೆನ್ನಿಟ್ಕೊಂಡು ಯೋಚನೆ ಮಾಡ್ತಾ ಯಾವ ಪದ ಹಾಕ್ಬೇಕು, ಯಾವ ಪದ ತೆಗಿಬೇಕು, ಹಾಗೆ ನಾನು ಬರೆದಿಲ್ಲ. ಇದನ್ನ ಬುದ್ಧಿ ವಿದ್ಯಾ ಬಲದಿ ಪೇರಿದ ಶುದ್ಧ ಕಾವ್ಯವಿದಲ್ಲ, ತತ್ವ ಸುಪದ್ಧತಿಗಳನ್ನು ತಿಳಿದ ಮಾನವನಲ್ಲ ಬುಧರಿಂದ. ಆ ಕರ್ಮ ಹೇಗೆ ಮಾಡಬೇಕು, ಈ ಕರ್ಮ ಹೇಗೆ ಮಾಡಬೇಕು, ಅದನ್ನ ಹೇಗೆ ಮಾಡಬೇಕು, ಇದು ಇಲ್ಲಿಟ್ಟ ಹಾಗೆ ಅದು ಅಲ್ಲಿಟ್ಟ ಹಾಗೆ ಅದು ಅಲ್ಲೇ ಇದು ಈ ಇದರೊಳಗೆ ನಮ್ಮ ಪರ್ಯವಸಾನವಾಗೋಗ್ತೇವೆ. ಪೂಜಿ ಸಾಗಲ್ಲ, ಮುಂದೇನೇನು ಸಾಗಲ್ಲ, ಈ ಇದರೊಳಗಾಗೆ ನಮ್ಮ ಸಾಧ್ಯ ಎಲ್ಲ ಮುಗಿದು. ತತ್ವ ಸುಪದ್ಧತಿಗಳನ್ನು ತಿಳಿದ ಮಾನವರಲ್ಲ ಬುಧರಿಂದ, ಮತ್ತು ಅವಲ್ಲಭ ತಾನೇ ಹೃದಯದೊಳುದ್ದು ನುಡಿದಂದರಲ್ಲಿ ನುಡಿದೇ ನೋವೋ. ಜ್ಯೋತಿಶಾಸ್ತ್ರ ಪಂಡಿತರು ಅವರಿಗೆ ಅಪರೋಕ್ಷ ಜ್ಞಾನ ಆಗೋದ್ರೊಳಗಾಗಿ 48-50 ಸುಧಾ ಮಂಗಳ ಮಾಡಿದ್ದಾರೆ. 100 ಜನ ಮನೆಗಳು ಇದ್ಕೊಂಡು ಪಾಠ ಹೇಳ್ತಾ ಇದ್ದಾರೆ. ಆಚಾರ್ಯರು ಅನುಸಿಸಬೇಕಾದ್ರೆ ಏನೇನು ಬೇಕೋ ಅವೆಲ್ಲ ನಿಯಮ ಇಟ್ಕೊಂಡಿದ್ರು. ಪರಾನ್ನ ನೇಮ, ಪರಪಾಕ ನೇಮ, ಸ್ತ್ರೀಪಾಕ ನೇಮ, ಆ ನೇಮ, ಈ ನೇಮ, ಒಂದು 108 ನೇಮಗಳನ್ನು ಇಟ್ಕೊಂಡಿರ್ತಕ್ಕಂತಹ ಶ್ರೀನಿವಾಸಾಚಾರ್ಯರು ಎಲ್ಲ ಕೈಬಿಟ್ಬಿಟ್ರು. ಯಾಕೆ ಕೈಬಿಟ್ರು? ನಮ್ಮ ಸೋಮಾರ್ ತಂದಿರಲ್ಲ. ಆಗ ನಿಜವಾದ ಜ್ಞಾನವಾಯಿತು. ಗೋಪಾಲದಾಸರು, ವಿಜಯದಾಸರು ಅನುಗ್ರಹವಾಯಿತು. ಇವೆಲ್ಲ ಪ್ರಯೋಜನವಿಲ್ಲ. ಇದೆಲ್ಲ ಯಾವುದಕ್ಕೋಸ್ಕರವಾದ? ಭಗವಂತನ ಸ್ಮರಣೆಗೆ, ಭಗವಂತನ ಚಿಂತನೆಯಲ್ಲಿ ಇರುವ ಮುಗದೇ ಹೋದ ನಮಗೆ ಇನ್ನೇನು ಅಂತ ತಿಳ್ಕೊಂಡು ಅದಕ್ಕೋಸ್ಕರವಾಗಿ ಮಧ್ವ ವಲ್ಲಭ ತಾನೇ, ಮಧ್ವಾಚಾರ್ಯರಿಗೆ ವಲ್ಲಭರಾಗಿರ್ತಕ್ಕಂತಹ ಪರಮಾತ್ಮ ತಾನೇ ಹೃದಯದೊಳಿದ್ದು ನುಡಿದಂದದಲ್ಲಿ ನುಡಿದ. ಅವನೇನ್ ನುಡಿದಿದ್ದಾನೆ ಈ ಬಾಯ ಅದು ಹೇಳಿದೆ. ಅಬದ್ಧಗಳ ನೋಡದರೆ ಕಿವಿ ಗೊತ್ತು ಆಲಿಬುದು ಬುಧರು. ಇದರಲ್ಲಿ ಅಬದ್ಧ ಏನಂದ್ರೆ ಅಬದ್ಧ ಏನಿಲ್ಲ. ಈಗ ಅಬದ್ಧ ಹುಡುಕ್ತಾ ಇದ್ದಾರೆ. ಇದ್ರೊಳಗೆ ಬೇಕು ಅಂತ ಲೆನ್ಸ್ ಹಾಕಿ ಹುಡುಕ್ತಾ ಇದ್ದಾರೆ. ಇದೆಲ್ಲ ಬಹಳ ಶಾಸ್ತ್ರಕ್ಕೆ ವಿರೋಧವಾಗಿದ್ದಾವೆ. ಈ ಪದ್ಯಗಳನ್ನ ತೆಗೆದು ಹಾಕ್ಬೇಕಪ್ಪ. ಎಷ್ಟು ಧೈರ್ಯ! ಅಪರೋಕ್ಷ ಜ್ಞಾನಿಗಳು ಮಾಡಿದ ನಮ್ಮ ಸಮನ್ವಯ ಮಾಡಲಿಕ್ಕಾಗದೆ ಹೋದರೆ ಅದು ತಪ್ಪುಂದಕ್ಕಾಗದ. ಈ ಹರಿಕಥಾಮೃತಸಾರ ಪ್ರತಿಯೊಂದು ಪದ್ಯವು ಇಟ್ ಇಸ್ ಸಪೋರ್ಟೆಡ್ ಬೈ ಭಾಗವತ, ಭಾಗವತ ತಾತ್ಪರ್ಯ, ಗೀತಾ ಭಾಷ್ಯ, ಗೀತಾ ವಿವೃತ್ತಿ, ಉಪನಿಷತ್ತು, ಎಲ್ಲ ಪ್ರಮಾಣಕ್ಕೆ ಅನುಸೃತವಾಗದ ಹರಿಕಥಾಮೃತ. ನಾವು ಎಲ್ಲ ನೋಡಿರಲ್ಲ. ನಮ್ಮ ಸಮನ್ವಯ ಮಾಡಲಿಕ್ಕಾಗಲ್ಲ, ತೆಗೆದು ಹಾಕೊಂಡ್ಬಿಟ್ಟು ಮುಗಿದ್ರು ಅಷ್ಟೇ. ನಾವು ಸಮನ್ವಯ ಮಾಡಲಿಕ್ಕಾಗದೆ ಹೋದ್ರೆ ಏ ಪದ್ಯ ತೆಗೆದು ಹಾಕ್ಬಿಡಿ. ಯಾಕೆ? ನಮ್ಮದು ಮೆಜಾರಿಟಿ ಇರ್ತದೆ, ತೆಗೆದು ಹಾಕ್ಬಿಡ್ತೀವಿ. ಜನ ತಥಾಸ್ತು ಅಂದ್ಬಿಡ್ತಾರೆ. ಅದಕ್ಕೆ ಮಧ್ವ ವಲ್ಲಭ ತಾನೆ ಹೃದಯದೊಳಿದ್ದು ನುಡಿದಂದದಲ್ಲಿ ನುಡಿದೆನು, ಅಬದ್ಧಗಳ ನೋಡದಲೆ ಕಿವಿ ಗೊತ್ತು ಆಲಿಪುದು ಬುಧರು. ನಾನು ಮಾತಾಡಿದ್ದು ಅಂದ್ರೆ ದೋಷ ಇರ್ಬೋದು, ಮನುಷ್ಯ ಸಹಜವಾದ ದೋಷ. ಭಗವಂತ ನುಡಿದಿದ್ದಾನೆ ಅಂದಾಗ ದೋಷ ಎಲ್ಲಿ ಬಂತು? ನಾವು ಅವನ ಮೇಲೆ ಹಾಕಿದಾಗ ದೋಷ ಬರೋದೇ ಇಲ್ಲ. ನಮ್ಮ ಮೇಲೆ ಹಾಕಿಕೊಂಡಾಗ ದೋಷ ಅಷ್ಟೇನೆ. ಅವನ ಮೇಲೆ ಹಾಕಿದಾಗ ನಮ್ಗೆ ಯಾವ ದೋಷವೂ ಇಲ್ಲ. ನಾವು ಅವನ ಮೇಲೆ ಹಾಕಲಿಕ್ಕೆ ಸಿದ್ಧರಿಲ್ಲ. ನಾನು ಪಂಡಿತ, ನಾನು ಅಹಮೇವ ಸಮರ್ಥ, ಅಹಮೇವ ವಿದ್ವಾನ್, ಅಹಮೇವ ಅತಿ ಇತಿ ಬುದ್ಧಾವ ಯುಕ್ತ ಚಿತವ ತೇನ ಕ್ರಿಯಮಾನೋ ಧರ್ಮ ಕೈತವು ಇಚ್ಚುತ್ತದೆ ಅಂತ ಭಾಗವತ ಮೊದಲನೇ ಸ್ತೋತ್ರ ಧರ್ಮ ಪ್ರೋಜಿತ ಕೈತವೋತ್ತರ ಪರಮೋ ನಿರ್ಮತ್ಸರ ನಾಂ ಸತಾಮ್ ಎಂಬುದು ಆಚಾರ್ಯ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಕಿವಿ ಒತ್ತಾರಿ ಪುದು ಬುಧರು ಏನೋ ಹುಚ್ಚು ಹೇಳ್ತಾ ಇದ್ದಾರೆ. ಇವರು ತಿಳ್ಕೊಬ್ಯಾಟ್ರಿ, ಕಿವಿಗೊಟ್ಟು ಕೇಳಿ, ಕಿವಿಗೊಟ್ಟು ಕೇಳಿ. ನೀವು ಒಂದೋ ಎರಡೋ ಸಾಧ್ಯವಾದ್ರೆ ಎಲ್ಲ ಮಾಡ್ಲಿಕ್ಕಾಗಲ್ಲ, ಎಲ್ಲ ಮಾಡ್ಲಿಕ್ಕಾಗಲ್ಲ. ಒಂದೋ ಎರಡೋ ಒಂದೊಂದು ಜನ್ಮದಲ್ಲಿ ಒಂದು ಸಾಕು. ಸ್ನಾನ ಒಂದೇ ಸಾಲದೆ ಅಂದ್ರೆ ಪುರಂದರದಾಸರು ಒಂದು ಜನ್ಮ. ನಾವು ಯಾಕಪಾಲ ಮಾಸ್ಟರ್ ನನ್ ಎಲ್ಲ ಮಾಡ್ಬೇಕು ಅಂತ ಹೋಗ್ತೀವಿ, ಒಂದು ಮಾಡ್ಲಿಕ್ಕಾಗಲ್ಲ. ಕೊನೆಗೆ ಏನಾಗೋಗ್ತದೆ? ಒಂದು ಅಂಗಡಿ ಇಟ್ಟಾಗ ಆಗೋಗ್ತದೆ. ಕಪ್ಪಿನೊಳಗಿಗ ರಸ ವಿದಂತನಿಗಪ್ಪ ಬಲ್ಲದೆ, ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮರೆದವಗೆ ಹರಿಸು ಚರಿತಾಮೃತ ಗೋಗೋ. ಲಭ್ಯವಾಗದು ಹರಿಪರಾಬ್ಜರಿ ಹಬ್ಬಿದ ಅತಿ ಸದ್ಭಕ್ತಿ ರಸ ಉಂದುಬ್ಬಿ ಕೊಬ್ಬಿ ಸುಖಾಬ್ಜಿಯೊಳಗಾಡುವವಗಲ್ಲದೇ. ಹರಿಕಥಾಮೃತಸಾರ ಎಲ್ರಿಗೂ ರುಚಿಸ್ತದೇನು? ರುಚಿಸಲ್ಲ ಅಂತ. ಯಾಕ್ರಿ? ಯಾಕೆ ರುಚಿಸಲ್ಲ? ಕನ್ನಡದಲ್ಲಿ ಮಾಡಿದ್ದೀರಿ ಬೇಕಾದಷ್ಟದೆ. ರುಚಿಸಲ್ಲ ಅಂದ್ರೆ ಯಾಕೆ ಅಂದ್ರೆ ಅವರು ಆ ಮೊಬ್ಬಿನೊಳಗಿರ್ತಾರೆ. ಅಂತ ಮೊಬ್ಬಿನಾಗಿರುವಾಗ ಅವರಿಗೆ ಇಷ್ಟ. ಯಾಕೆ? ಕಬ್ಬಿನೊಳಗೆ ಆ ರಸ ವಿದಂತನಿಗಬ್ಬ ಬಲ್ಲದೆ. ಈಗ ನನಗದೆ ಕಬ್ಬು ಕೊಟ್ರೆ ನಾ ತಿಂತೀನೇನು? ಯಾಕೆ? ಹಲ್ಲೇ ಇಲ್ಲ. ಹಲ್ಲೇ ಇಲ್ಲ ಕಬ್ಬು ತರೋ ನಾನೇನ್ ಮಾಡ್ತೀನಿ? ಹಲ್ಲು ಅವೇ ಹುಳುಕಲ್ಲು. ಹಲ್ಲಿಲ್ಲ ಇಲ್ಲಪ್ಪ, ಹಲ್ಲು ಅವೇ ಹುಳುಕಲ್ಲು. ಆ ಕಬ್ಬು ಸಿಗಿದಕ್ಕಾಗ್ತೀನಿ. ಒಂದು ಅಡಿಕೆ ಕಡಿಲಕ್ಕಾಗಲ್ಲ ಈಗಿನ ಹುಡುಗರು. ಯಾಕೆ ಅಂದ್ರೆ ಆ ಪೆಪ್ಸಿಡೆಂಟ್ ಅದ ಹಾಕಿ 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 ಅದೆಲ್ಲ ಇದ್ದು ಶಕ್ತಿ ಹೋಗಲಿ. ಯಾಕೆ ಅಂದ್ರೆ ನಮ್ಮ ಪೂರ್ವ ಸಂಪ್ರದಾಯ ಎಲ್ಲ ಹೋಯ್ತು. ಪೂರ್ವ ಸಂಪ್ರದಾಯ ಎಲ್ಲ ಒಂದು ದೇಹಕ್ಕೆ ಬಲ ಕೊಡ್ತಕ್ಕಂತಹದ್ದಿತ್ತು. ಅನೇಕ ಋಷಿ ಮುನಿಗಳು ತಾವು ಎಲ್ಲವನ್ನು ತಮ್ಮ ಅನುಭವ. ಈಗ ಅವೆಲ್ಲ ಕೈ ಬಿಟ್ಬಿಟ್ವಿ. ಈಗ ನಾವು ಈಗ ಅದನ್ನೊಂದು ಇದೊಂದು ಬಂದ್ಬಿಟ್ಟು ಅವೆಲ್ಲ ಟಿಕ್ಕಿ 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 ಮೇಲೆ ಏನಾ ಮಿಲ್ಲು ಹೋಗ್ಬಿಡ್ತದೆ, ಆ ವಸದು ಹೋಗ್ಬಿಡ್ತದೆ, ಎಲ್ಲ ಹೋಗ್ಬಿಟ್ಟು ಆ ಹುಡುಗರಿಗೆ ಕಬ್ಬು ತಿನ್ಲಿಕ್ಕಾಗ್ತಾ ಇಲ್ಲ. ಯಾಕೆ? ಯಾಕೋ ಗೊತ್ತಿಲ್ಲ. ಅದಕ್ಕೆ ಕಬ್ಬಿನೊಳಗಿ ರಸ ವಿದಂತನಿಗಬ್ಬ ಬಲ್ಲದೆಯೇ. ನನಗೆ ಕೊಟ್ಟರೆ ಕಬ್ಬಿನ ರಸ ಏನು ಅವನಾಗಿ ಹಿಂಡು ಕೊಟ್ಟರೆ ಕುಡಿತೀವಿ ಹೊಟ್ಟೆ ಹೊರ್ತೀನೋ. ಆದ್ರೆ ಅಗದು ತಿಂದಾಗ ಆಗುವಷ್ಟು ರುಚಿ ಹಾಲು ಕುಡಿದ್ರೆ ಬರಲ್ಲ. ಅಗದು ತಿಂದಾಗ ಆಗುವಷ್ಟು ರುಚಿ ಏನದೆ ಹಾಲು ಕುಡಿದಾಗ ಬರಲ್ಲ. ಅಲ್ಲಿ
ಭಾಗ್ಯ ಯೌವನ ಮಪ್ಪಿನಲ್ಲಿ ಮೈ ಮರೆದವಗೆ ನಮಗೇನ್ರಿ 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 ಬೇಕಾದಷ್ಟು ಇರ್ತದೆ, ನಮಗೇನ್ರಿ ಬೇಕಾದಷ್ಟು ಸುಖ ಅದೇ, ಬೇಕಾದಷ್ಟು ಅವರಿದ್ದಾರೆ ಇವರಿದ್ದಾರೆ ಆರಿದ್ದಾರೆ ನೀನಿಲ್ಲ ನನಗ. ಅದು ಈಗ ಗೊತ್ತಾಗಲ್ಲ ನಮಗೆ, ಈಗ ಗೊತ್ತಾಗದಿಲ್ಲ. ಗಜರಾಜನ ಕಥೆ ಯಾಕೆ ಕೇಳಬೇಕು? ಅವನ ಹಾಗೆ ತಿಳ್ಕೊಂಡಿದ್ದ. ನಮಾಮಿತೆ ಜ್ಞಾತು ಯಾತು ರಂಗಜ ಕುತಕರಿಣ್ಣಂ ಪ್ರಭವಂತ ಮೋಚಿತಂ. ನನಗೇನು, ನನ್ನ ಹೆಂಡಂದ ಬೇಕಾದಷ್ಟು ತಿಂತಾರೆ, ನನ್ನ ಮಕ್ಕಳು ಬೇಕಾದಷ್ಟು ತಿಂದಿದ್ದಾರೆ, ನನ್ನ ಸೈನಿಕರು ಬೇಕಾದಷ್ಟು ತಿಂದಿದ್ದಾರೆ, ನಾನು ಮಹಾಬಲಿಷ್ಠ. ಆ ಗಜರಾಜ ಹೋಗ್ತಾ ಇದ್ರೆ ಆ ಸಿಂಹಗಳು ಇದರ ವಾಸನೆ ದೂರ ಹೋಗ್ತಿದ್ದಂತೆ. ಆನೆಗಳು ಸ್ವಪ್ನದಲ್ಲಿ ಸಿಂಹ ಬಂದು ಸತ್ತು ಹೋಗ್ತವಂತೆ ಆನೆಗಳು. ಅಂಥದ್ದು ದೂರ, ಅಂಥ ಬಲಿಷ್ಠನಾದ ಗಜರಾಜನಿಗೆ ತನ್ನ ಪರಾಕ್ರಮದ ಮೇಲೆ ಹಮ್ಮು, ತನ್ನ ಪರಿವಾರದ ಮೇಲೆ ಹಮ್ಮು. ಆದರೆ ಅಲ್ಲಿ ಮೊಸರು ಕೈ ಸಿಕ್ಕಾಕೊಂಡ, ಸಿಕ್ಕಾಕೊಂಡ್ರೆ ಸಣ್ಣ ಮೊಸರು. ಆದರೆ ಅದಕ್ಕೇನು ಅಕ್ಕಿಲ್ಲ, ಏ ನನಗೇನಿದೆ ಮಹಾ ಮೊಸರು. ತನ್ನ ಪ್ರಯತ್ನ ವಿಫಲವಾಯಿತು. ಕೂಲಿ ಕಟ್ಟಿದ ಹೆಂಡತಿ ಮಕ್ಕಳು ಬಂದರು, ಅವರು ಬಿಡಿಸ್ಲಿಕ್ಕಾಗಲಿಲ್ಲ. ತನ್ನ ಸೈನಿಕರು ಬಂದರು, ಬಿಡಿಸ್ಲಿಕ್ಕಾಗಲಿಲ್ಲ. ಅಷ್ಟೊತ್ತಿಗೆ 1,000 ವರ್ಷವಾಗೋಗಿದೆ. ನೀರು ಸ್ಫಟಿಕದಂತೆ ಇದ್ದ ನೀರು ರಕ್ತಮಯವಾಗೋಗಿದೆ. ಶ್ರಾಂತನಾಗಿದ್ದಾನೆ. ಆಗ ಜ್ಞಾಪು ಬಂತು, ಸ್ವಾಮಿ ನಾನು ಇದುವರೆಗೂ ಇವ್ರನ್ನೆಲ್ಲ ನಂಬಿದ್ದೆ ಸ್ವಾಮಿ, ಹಾಗೆ ನಂಬಿದ್ದೆ. ಆದರೆ ಇವರೆಲ್ಲರೂ ನನ್ನ ಕೈ ಬಿಟ್ಬಿಟ್ರು ಸ್ವಾಮಿ, ಕೈಬಿಟ್ಟು ನೋಡ್ಲಿಕ್ಕೆ. ಅವರು ಅಸಮರ್ಥರು, ಅವರು ನನ್ನಂತ ಅಸುತಂತರು. ಯಾರು ಯಾರನ್ನು ರಕ್ಷಣೆ ಮಾಡ್ತಾರೆ ಹೇಳ್ತಾರೆ. ಕಾಲ ಕರ್ಮ ಗುಣಾಧೀನು ದೇಹೋಯಂ ಪಾಂಚಭೌತಿಕ ಕಥಮನ್ಯಾಸ್ತು ಗೋಪಾಲಿಯ ಸರ್ಪಗ್ರಸ್ತ ಯಥಾಪುರಿ. ಒಂದು ಹಾವಿನ ಬಾಯಲ್ಲಿ ಒಂದು ಕಪ್ಪಿ ಸಿಕ್ಕರೆ, ಇನ್ನೊಂದು ಬಾಯಲ್ಲಿ ಇನ್ನೊಂದು ಕಪ್ಪಿ ಸಿಕ್ಕರೆ ಅದನ್ನು ಇದು ಬದುಕ್ತೇವೆ. ಅದನ್ನೇ ಮೊದಲು ನುಂಗ್ತಿರೋ ನಾವೆಲ್ಲರೂ ಮುತ್ತಿಯವರ ಬಾಯಿಗೆ ಸಿಕ್ಕಿದ್ದೇವೆ ಅಂದ. ನಾವು ಯಾರು ರಕ್ಷಣೆ ಮಾಡ್ತೀವಿ? ಅದಕ್ಕೆ ಅಂದ್ರು ಕುಂದದಾಸು ಸ್ವಾಮಿ, ಆಗಲೇ ಕಾಯ ಬೇಕೋ ಅಂಬುಜ ನಯತ್ನ, ಆಗಲೇ ಕಾಯ ಬೇಕೋ. ಯಾವಾಗ? ಈಗ ನೀ ಕಾಯ್ದರೇನು, ಕಾಯದಿದ್ದರೆ ನೋವೋ. ಆಗಲೇ ಕಾಯ ಬೇಕೋ. ಈಗ ಬೇಕಿಲ್ಲ, ನಾನು ಹಾಗಾದ್ರೆ ನನ್ ಬೇಕಿಲ್ಲ ಸ್ವಾಮಿ. ಯಾಕೆ? ಅನುಜ ತನುಜನುಂತು ಬಹು ಹಣ ಒಳಗುಂಟೋ, ಚಿನ್ನ ಚಿನ್ನಾಂಬರ ಉಂಟು ಉಪ್ಪರಿಗೆ ಉಂಟೋ. ಮೊನ್ನೆ ಹುಟ್ಟಿದ ಗಂಡು ಮಗನೊಬ್ಬ ನೆನಗುಂಟೋ, ಸಮ್ಯ ಸಮ್ಯ ಕುಂದಿದಾಗ ಸಂಗದ ಒಬ್ಬರ ಕಾಣೆಯೇ. ಆಗದೇ ಕಾಯಬೇಕೋ ಅಂದಾಗ, ಇರಿತಿರುವಾಗ ಭಾಗ್ಯ ಬೇಕಾದಷ್ಟು ದೇವರು ಕೊಟ್ಬಿಡ್ತಾನೆ ಹೇಳ್ತಾನೆ ಸರ್ವಜ್ಞ. ಬೆಚ್ಚ ಬೆಚ್ಚರೇ